హయగ్రీవం చిదానంద విగ్రహం సదనుగ్రహం దశగ్రీవచ్చిరం శాపాన్మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసాన్నసే ఉత్తుంగవత్తరంగాయ మధ్వజుగ్రార్థయే నమః. గురుమఖిల గుణజ్ఞం సద్గుణైకాధివాసం శమదమ పరినిష్టం సత్వనిష్టం బలిష్టం సకల సుజనశిష్టం నిత్య నిర్భూతకష్టం హయముఖపదనిష్టం మాం భజంతు ప్రపన్నా. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. లీలాకరార్చితానంత లీలా గోపాల పాలితాం విద్యాపయోనిధీన్ వందే బ్రహ్మ విద్యా గురుం నమః. బ్రహ్మచర్య హరిప్రీతి సువిద్యా వాదశాలినః ఇష్టదాం కష్టహర్తృన్నః విద్యావాన్యాన్ మునీన్ నమః. వాదిరాజ పదద్వంద్వ వారిదాసక్త మానసాన్ విశ్వప్రియ గురుం వందే మందోహం భీరి శుద్ధయః. సత్యం సత్యం పునః సత్యం విష్ణుతీర్థప్రసాదతః సర్వే కామా భవంత్యేవ శపథో బింబసన్నిధౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధి సంప్రదాయకం విజ్ఞాన విమలం శాంతం విజయార్థగురుం భజే. గోపప్రఖర సంకాశం గోపాలార్చన తత్పరం గోదేవ వంద్య పాదాబ్జం గోపాలార్చగురుం భజే. జలజష్ట నిభాకారం జగదీశపదాశ్రయం జగదీకల విఖ్యాతం జగన్నాథగురుం భజే. శ్రీగురుభ్యో హరికథామృత సార గురుగడ కరుణ దిందాపనితు పేళువె పరమ భగవద్భక్తరిదనాదర దిక్కేళువదు. నామస్మరణ సంధ్య నిన్నయ ఆ పద్యవన నోడిదు. దేవగంగేళుళ్ళ బగ దురితావడిగలుంటే విచారిసే పావుగణ భయముంటే విహగాధిపన మందిరది జీవ కర్తృత్వను మరదు పరావరేషణ కర్తృవెందు అరిదు అవకర్మవు మాడిదరు లేపిసవు కర్మగడు. ఇదర అర్థవన్న నిన్న చింతనే మాడిద్దాయి. అందరె ఏనే కర్మగడు మాడి భగవంతనికి వెరుడుగా విశేషవాగి నావు అధీన చింతనే మాడువుదే కర్మ సమర్పణ. ఏను మాడువ పాప పుణ్యగడు ఆమె మాడువ నెంబువ అధమ. ಅಂದರೆ ಅಧಮ ಹೇಗೆ ನಾನೇ 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 ಎಲ್ಲಾ ಕರ್ಮಗಳನ್ನ ಪುಣ್ಯ ಆಗಲಿ ಪಾಪ ಆಗಲಿ ನಾನೇ ಸ್ವತಂತ್ರವಾಗಿ ಮಾಡುತ್ತೇನೆ ಎಂಬ ಅನುಸಂಧಾನ ಇರತಕ್ಕಂಥವ ನೀಚ ತಾಮಸ ಸ್ವಭಾವದವ ಅಂತ ಹೇಳ್ತಾರೆ. ನಿನ್ನ ಹೀನ ಕರ್ಮಕ್ಕೆ ಪಾತ್ರ ನಾ ಪುಣ್ಯಕ್ಕೆ ಹರಿ ಎಂಬ ಇದು ಹೇಳ್ತಾರೆ ಮಧ್ಯ ನಿತಿ ಸಂಸಾರಿಗಳ ಲಕ್ಷಣ ಅಂತ ಹೇಳ್ತಾರೆ. ಇದೇನಿದು ಅಂದರೆ ಹೀನ ಕರ್ಮಗಳು ನಾನೇ ಮಾಡಿಬಿಡ್ತೇನೆ, ಪಾಪ ಕರ್ಮಗಳೆಲ್ಲ ನಾನೇ ಮಾಡಿದ್ರು, ದೇವರು ಬೇಕಾಗಿಲ್ಲ, ಪುಣ್ಯಕ್ಕೆ ಮಾತ್ರ ದೇವರು ಬೇಕು ಅಂತ ಆ ಚಿಂತನೆ. ಇನ್ನು ಉತ್ತಮರು ಸದಾ ಅಂದರೆ ಮೋಕ್ಷ ಯೋಗ್ಯರಾದ ಜೀವರಾಶಿಗಳಾಗಿರ್ತಾರೆ ಅವರಿಗೆ ಸ್ವರೂಪದಲ್ಲೇ ಇರುವಂತಹ ಜ್ಞಾನ ಇದು. ಏನದು? ಶ್ರೀಹರಿಯೇ ಸ್ವತಂತ್ರ, ಪುಣ್ಯ ಪಾಪಗಳಿಗೆ ಪ್ರಧಾನ ಕರ್ತೃ ಶ್ರೀಹರಿಯೇ, ಅವನ ಅಧೀನ ಕರ್ತೃ ನಾನು ಎಂಬ ಎಚ್ಚರ ಅವರಿಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ ಸಾತ್ವಿಕ ಜೀವರು ಬ್ರಹ್ಮದೇವರು ಮೊದಲುಕೊಂಡು ತೃಣಾದಿ ಜೀವರ ಪರ್ಯಂತ ಎಲ್ಲರಿಗೂ ಸ್ವರೂಪ ದೇಹದಲ್ಲಿ ಇದ್ದದ್ದೇ ಜ್ಞಾನ ಕೂತಿರುತ್ತೆ ಸಾತ್ವಿಕ ಜೀವರಾಶಿಗಳಿಗೆ. ಆದರೆ ಮೇಲಿರುವ ಲಿಂಗ ದೇಹದ ಪ್ರಭಾವದಿಂದ ಅವರ ಅನಾದಿ ಕರ್ಮದ ಪ್ರಭಾವದಿಂದಲೂ ಕೂಡ ಅವರಿಗೆ ಆ ಜ್ಞಾನ ಮುಚ್ಚಿ ಹೋಗಿರುತ್ತೆ ಮುಚ್ಚಿ ಹೋಗಿರುತ್ತೆ. ಭಗವಂತನ ಅನುಗ್ರಹದಿಂದ ಸಾಧನೆಯಿಂದ ಅದು ಕ್ರಮವಾಗಿ ಪ್ರಕಟ ಆಗ್ತಾ ಬರುತ್ತೆ. ಯಾವುದು ಪ್ರಕಟ ಆಗುತ್ತೆ ಅಂದ್ರೆ ಹೇಳ್ತಾರೆ ಜ್ಞಾನ ಎರಡು ರೀತಿ, ವೃತ್ತಿ ಜ್ಞಾನ ಸ್ವರೂಪ ಜ್ಞಾನ ಅಂತ ಇರುತ್ತೆ. ವೃತ್ತಿ ಜ್ಞಾನ ಅಂದ್ರೆ ಈಗ ಹೊರಗಿಂದ ಬರತಕ್ಕಂತಹ ಜ್ಞಾನ ಏನಿದೆ ಇದು ಜಡವಾದ ಜ್ಞಾನ. ಈ ಜ್ಞಾನ ಬರ್ತಾ ಬರ್ತಾ ಸಾಧನೆಗೆ ಕಾರಣ ಆಗುತ್ತೆ. ಈ ಸಾಧನೆಗೆ ಕಾರಣವಾದ ಜ್ಞಾನದಿಂದ ಮುಂದೇನಾಗುತ್ತೆ? ಸ್ವರೂಪ ದೇಹದಲ್ಲಿರುವ ಜ್ಞಾನ ಪುಟಿದದ್ದು ಬರಲಿಕ್ಕೆ ಬೇಕಾದ ಸಾಧನೆ ಇದರಿಂದ ಒದಗುತ್ತಾ ಬರುತ್ತೆ. ಸ್ವರೂಪ ದೇಹದಲ್ಲಿರುವ ಜ್ಞಾನ ಎಂಥದ್ದು? ಜೀವನಿಂದ ಅಭಿನ್ನವಾದ್ದು, ಅದು ಜೀವನಿಂದ ಭಿನ್ನವಲ್ಲದ ಜ್ಞಾನ. ಇಲ್ಲಿ ಬರುವ ಜ್ಞಾನ ಜೀವನಿಂದ ಭಿನ್ನವಾದ ಜಡವಾದ ಜ್ಞಾನ. ಆ ಜಡವಾದ ಜ್ಞಾನ ಜೀವನಿಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಜಡವಾದ ಜ್ಞಾನವ ಜೀವನ ಚಿನ್ಮನಸ್ಸಿಗೆ ಗೊತ್ತಾಗಿ ಅದರ ಮೂಲಕ ಜೀವನಿಗೆ ಎಲ್ಲ ಪರಿಚಯ ಆಗುತ್ತೆ. ಆ ರೀತಿಯಾಗಿ ಜೀವನಿಗೆ, ಮೋಕ್ಷ ಯೋಗ್ಯನಾದ ಜೀವನಿಗೆ ಲಿಂಗದೇಹದ ಬಂಧನ ಇರುವಾಗ ಒಳಗೆ ಒಳ್ಳೆ ಜ್ಞಾನಕ್ಕೆ ಯೋಗ್ಯರಾಗಿದ್ದರೂ ಕೂಡ ಕಾಲ ಕರ್ಮ ಪಕ್ವತಾ ಬಂದಿರಲ್ಲಾದ್ದರಿಂದ ಅವರಿಗೆ ನಾನಾ ರೀತಿಯಾದ ಇದೂ ಬರುತ್ತೆ. ಏನು ಮಾಡುವ ಪಾಪ ಪುಣ್ಯಗಳ ಆನೆ ಮಾಡುವನೆಂಬ ಅಧಮ ಅಂತ ಹೇಳಿದ್ರಲ್ಲ, ಮೋಕ್ಷ ಯೋಗ್ಯ ಜೀವರಾಶಿಗಳಲ್ಲಿ ಇಂಥ ಚಿಂತನೆ ಬರಲ್ಲೇನು ಅಂತ ಒಂದು ಪ್ರಶ್ನೆ. ಅವರವರ ಕರ್ಮಾನುಸಾರ ಹೀನ ಜನ್ಮಗಳಲ್ಲಿ ಬಂದಾಗ ಇಂಥ ಜ್ಞಾನ ಬಂದೇ ಬರುತ್ತೆ ಅಜ್ಞಾನ. ಹಾಗೆ ಪುಣ್ಯಕ್ಕೆ ದೇವರು ಪಾಪಕ್ಕೆ ನಾನು ಅಂತ ಚಿಂತನೆ ತುಂಬಾ ಜನಕ್ಕೆ ಕೂತಿದೆ. ಯಾರು ನಾವು ಮಾಧ್ವರು ಅಂತ ಏನ್ ಹೇಳ್ತೀವಲ್ಲ ಅದರಲ್ಲೇ ತುಂಬಾ ಜನ ಕೂತಿದೆ. ಏನಂತ ಪುಣ್ಯಕರ್ಮಕ್ಕೆ ದೇವರು, ಇನ್ನದಕ್ಕೆ ನಾನೇ ಅಂತ ತುಂಬಾ ಕೂತಿದೆ. ಇನ್ನ ಎರಡಕ್ಕೂ ಶ್ರೀನಿವಾಸನೇ ಕರ್ತವ್ಯಂಬುದು ಬಹಳ ಬರುತ್ತೆ. ಹಾಗಾದರೆ ಈ ಬಾರದೇ ಇರುವಂತಹ ವ್ಯಕ್ತಿಗಳೆಲ್ಲ ರಜೋಗುಣದವರು ತಮೋಗುಣದವರು ತೀರ್ಮಾನ ಮಾಡಲಿಕ್ಕಾಗುತ್ತಾ ಅಂದ್ರೆ, ಸಹಜವಾಗಿ ಯಾರ ಸ್ವರೂಪ ದೇಹದಲ್ಲೇ ಎಲ್ಲಾ ಕರ್ಮಗಳು ನಾನೇ ಮಾಡುತ್ತೇನೆ ಎಂಬ ತಿಳುವಳಿಕೆ ಕೂತಿರುತ್ತೋ ಅವರು ದೈತ್ಯರು ತಾಮಸರು. ಯಾರ ಸ್ವರೂಪ ದೇಹದಲ್ಲಿ ಹೀನ ಕರ್ಮಕ್ಕೆ ನಾನು ಪುಣ್ಯಕ್ಕೆ ದೇವರೇ ಅಂತ ಕೇಳಿಕೊಂಡಿರ್ತಾರೋ ಅವರ ಸ್ವರೂಪ ದೇಹದಲ್ಲಿ ಇಂಥ ಜ್ಞಾನ ಇದ್ದಿದ್ರೆ ಅವರಿಗೆ ರಜೋಗುಣದವರು ಅಂದ್ರು. ಯಾರಿಗೆ ಸ್ವರೂಪ ದೇಹದಲ್ಲೇ ಶ್ರೀನಿವಾಸನೇ ಎರಡಕ್ಕೂ ಪ್ರಧಾನ ಕರ್ತೃ ಅಂತ ಸಹಜವಾದ ಜ್ಞಾನ ಇದೆಯೋ ಅವರನ್ನ ಸಾತ್ವಿಕರು ಅಂತ ಕರೆದ್ರು. ಆದರೆ ಈ ಸಾತ್ವಿಕರೇ ತಮ್ಮ ತಮ್ಮ ಪ್ರಾರಬ್ಧ ಕರ್ಮಾನುಸಾರ ಪ್ರಾರಬ್ಧ ಕರ್ಮದ ಒತ್ತಡಕ್ಕೆ ಸಿಕ್ಕಿ ನಾನಾ ಜನ್ಮಗಳಲ್ಲಿ ಬಂದಾಗ ಆ ಜನ್ಮಗಳಲ್ಲಿ ಇವರಿಗೆ ಈ ಸ್ವರೂಪತಃ ತಾಮೋಗುಣದವರು ಸ್ವರೂಪತಃ ರಜೋಗುಣದವರ ಸಂಪರ್ಕವೂ ಇರುತ್ತೆ ಪ್ರಾರಬ್ಧ ಕರ್ಮದಿಂದ. ಈ ಅಜ್ಞಾನವೂ ಅವರಲ್ಲಿ ಬಂದಿರುತ್ತೆ, ಅವರ ತಕ್ಕಂತೆ ದೂರ ಆಗ್ತಾನೆ ಇರ್ತಾರೆ. ಅದಕ್ಕೆ ಇಲ್ಲಿ ಹೇಳಿದರು ದಾಸರಾಯರು, ಈಶನಲ್ಲಿ ವಿಜ್ಞಾನ ಭಗವದ್ದಾಸರಲ್ಲಿ ಭಕ್ತಿ ಅಂತ ಹೇಳೋ ಕಾಲಕ್ಕೆ ಸಾಧನೆಯ ಎರಡನೇ ಮುಖ ಏನಯ್ಯ ಅಂದ್ರೆ ಮಿಥ್ಯಾವಾದದಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಅಂದ್ರು. ಅದು ಎರಡೂ ಪಾಠ ಇದೆ, ಮಿಥ್ಯಾವಾದಿಗಳಲ್ಲಿ ಪ್ರದ್ವೇಷ ನಿತ್ಯದಲ್ಲಿ, ಮಿಥ್ಯಾವಾದದಲ್ಲಿ ಎಂತ ಅದು ವಾದಿಯಲ್ಲಿ ಎಂತಾಗಬೇಕೋ ವಾದದಲ್ಲಿ ಎಂತಾಗಬೇಕು ಅಂತ ಚರ್ಚೆ. ಅವಾಗ ಹೇಳ್ತಾರೆ ವಾದಿಯಲ್ಲಿಯೂ ಆಗಬಹುದು ವಾದದಲ್ಲೂ ಆಗಬಹುದು. ಯಾಕೆ? ಸ್ವರೂಪತಃ ಯಾರು ಮಿಥ್ಯಾವಾದಿ ಇರ್ತಾರೆ ಸ್ವರೂಪತಃ ಅವರಲ್ಲಿ ಪ್ರದ್ವೇಷ. ಸಾಮಾನ್ಯ ಮಿಥ್ಯಾವಾದ ಮಾಡಿದವರೆಲ್ಲರ ಮೇಲೆ ಪ್ರದ್ವೇಷ ಮಾಡುವುದು ಎಂತಾಗಿದ್ರೆ ನಮಗೆ ಪದ್ಮನಾಭ ತೀರ್ಥರು ಸಿಗ್ತಾ ಇದ್ದಿಲ್ಲ, ನರಹರ ತೀರ್ಥರು ಸಿಗ್ತಾ ಇದ್ದಿಲ್ಲ, ತ್ರಿವಿಕ್ರಮ ಪಂಡಿತರು ಸಿಗ್ತಾ ಇದ್ದಿಲ್ಲ. ಅವರೆಲ್ಲ ಮಿಥ್ಯಾವಾದವನ್ನು ಮಾಡಿದವರೇ. ಮಿಥ್ಯಾವಾದಿಗಳಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಎಂದು ಅವರೆಲ್ಲ ದೂರ ಮಾಡಿಲ್ಲ ಆಚಾರ್ಯರು. ಸ್ವಭಾವತಃ ಸ್ವರೂಪತಃ ಯಾರು ಮಿಥ್ಯಾವಾದಿಗಳು ಅವರಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಎಂಬುದು ಅಲ್ಲಿ ತಾತ್ಪರ್ಯ ಆಗಿದೆ. ಇನ್ನು ಮಿಥ್ಯಾವಾದದಲ್ಲಿ ಎಂದಿಟ್ಟುಕೊಂಡ್ರು ಏನು ಅಡ್ಡಿ ಇಲ್ಲ. ಒಟ್ಟಾರೆ ಈ ತರ ಹಾಗಾದರೆ ಈ ಒಂದು ಪದ್ಯದಿಂದ ನಾವು ತಿಳಿಯಬೇಕಾಗಿದ್ದೇನಯ್ಯ, ಏನು ಮಾಡುವ ಪುಣ್ಯ ಪಾಪಗಳು ಆನೆ ಮಾಡುವನೆಂಬ ಅಧಮ, ಹೀನ ಕರ್ಮಕ್ಕೆ ಪಾತ್ರ ನ, ಪುಣ್ಯಕ್ಕೆ ಹರಿ ಎಂಬ ಮಾನವನು ಮಧ್ಯಮನು, ದ್ವಂದ್ವಕ್ಕೆ ಶ್ರೀನಿವಾಸನ ಕರ್ತೃವೆಂದು ಸದಾನುರಾಗದನೆಂದು ಸುಖವರೇ ನರೋದ್ಧಮನು ಅಂತ ಹೇಳಿದ್ರಲ್ಲ, ಈ ಒಂದು ಪದ್ಯದಿಂದ ನಮಗೆ ಪ್ರಾಕ್ಟಿಕಲ್ ಆಗಿ ಚಿಂತನೆ ಮಾಡಬೇಕಾಗಿದ್ದೇನು ಸಿಕ್ಕಿದೆ. ಹೌದಪ್ಪ, ಇಂಥವ್ರು ಹೀಗಿರ್ತಾರಂತೆ ಅಂತ ತಿಳ್ಕೊಂಡು ಹೋಗೋದೇ ನಾನು ಅಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಸ್ವಾಮಿ, ಮೋಕ್ಷ ಯೋಗ್ಯ ಜೀವರಾಶಿ ಆಚಾರ ಶಾಸ್ತ್ರ ಹಿಡಿದು ಆಚಾರ ಶಾಸ್ತ್ರ ನಂಬಿದಂತಹ ಗುರುಗಳ ಪಾದಕ್ಕೆ ಬಿದ್ದು ಬರುವಂತಹ ವ್ಯಕ್ತಿ ಸಾಮಾನ್ಯವಾಗಿ, ಇಲ್ಲದಿದ್ರೆ ಒಬ್ಬ ವ್ಯಕ್ತಿ ಇವನು ಮೋಕ್ಷ ಯೋಗ್ಯನೋ ಹೌದೋ ಅಲ್ಲೋ ಒಂದು ನಿರ್ಣಯ ಮಾಡೋದು ಹೇಗೆ? ಯಾರು ನಿರ್ಣಯ ಮಾಡಬೇಕು ಅದನ್ನ? ಜಾತಿಸ್ಮರಣಶೀಲರಾಗಿರತಕ್ಕಂಥ ಅಪರೋಕ್ಷ ಜ್ಞಾನಿಗಳು ನಿರ್ಣಯ ಮಾಡಬೇಕು. ಸಾಮಾನ್ಯವಾಗಿ ನೀವೆಲ್ಲ ಬಂದಿದ್ದೀರಾ, ಪ್ರವಚನ ಕೇಳಿ ಬಂದಿದ್ದೀರಾ, ನೀವು ಮೋಕ್ಷ ಯೋಗ್ಯರೋ ಅಲ್ವೋ ಅಂತ ನಿಮ್ಗೆ ಗೊತ್ತಾಗುತ್ತಾ? ಗೊತ್ತಿಲ್ಲ. ಗೊತ್ತಾ? ಗೊತ್ತಿಲ್ಲ.
ಹೇಳಿ. ಅಲ್ಲ
ಅಲ್ಲ ಅದಕ್ಕೆ ಹೇಳ್ತಾ ಇದ್ದ ಸಂಶಯಗಳು ಬರಬಹುದಲ್ವಾ, ಹೇಗೆ ಬರಬಹುದು ಅಂತ ಬಂದಿರ ಹುಟ್ಟಾಕ್ತೇನೆ. ಏನಂತ ಹೇಗೆ ಸಾತ್ವಿಕರಾದವರಿಗೆ ಅವರ ಪ್ರಾರಬ್ಧ ಕರ್ಮಾನುಸಾರ ತಮೋಗುಣದವರ ಜೊತೆಗೆ ಇದ್ದುಕೊಂಡು ಅವರದೆಲ್ಲ ಉಪಾಸನೆ ಇದ್ದರೂ ಕೂಡ ಕಾಲಕರ್ಮಾನುಸಾರ ವ್ಯತ್ಯಾಸವಾಗಿ ಭಗವಂತ ಕೊಡ್ತಾನೋ, ಹಾಗೆ ಸ್ವರೂಪದಲ್ಲಿ ತಾಮಸರಾದವರು ಸಾತ್ವಿಕರ ಜೊತೆ ಬೆರೆತಿದ್ದಾಗ ಅವರದ್ದೇ ಎಲ್ಲ ಕಲಿತು ಅನುಷ್ಠಾನ ಮಾಡುತ್ತಾ ಇದ್ರೂ ಕೂಡ ದೇವರು ಫಲ ಕೊಡದೆ ಕೊನೆಗೆ ಅವರದ್ದೇ ಪ್ರಕಟ ಮಾಡುತ್ತಾನೆ ಎಂಬುದು ಸತ್ಯ. ಹೇಗೆ ಪ್ರಹ್ಲಾದರಾಜರ ಚರಿತ್ರೆಯಲ್ಲಿ ಬರುತ್ತೆ. ಪ್ರಹ್ಲಾದರಾಜನ ಮೇಲೆ ಹಿರಣ್ಯಕಶಿಪು ಮಾಡಿದಂತಹ ಪ್ರಯತ್ನಗಳು, ಕೊಲ್ಲಲಿಕ್ಕೆ ಮಾಡಿದ ಪ್ರಯತ್ನಗಳಿಲ್ಲ, ನಿಷ್ಫಲ ಅಫಲ ಆಸನ್. ಹೇಗೆ ಅಪುಣ್ಯಸ್ಯೇವ ಸತ್ಪ್ರಿಯ, ಸ್ವಭಾವತಃ ಯೋಗ್ಯ ಸ್ವರೂಪತಃ ಯೋಗ್ಯನಲ್ಲದವ ಮಾಡಿದ ಪುಣ್ಯಕರ್ಮಗಳು ಹೇಗಿರುತ್ತೋ ಹಾಗೆ ಫಲಕೊಳ್ಳಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಸ್ವರೂಪತಃ ತಾಮಸರು ಅಂಥವರು ಕೂಡ ಪುಣ್ಯಕರ್ಮಗಳು ಮಾಡ್ತಾರೆ ಎನ್ನುತ್ತಿದ್ದಾರೆ, ಅದು ಫಲಕೊಡಲ್ಲ ಅಂತಾಯ್ತು. ಈಗ ಪ್ರಶ್ನೆ ಏನು, ನಾವು ತಾಮಸರೋ ರಾಜಸರೋ ಸಾತ್ವಿಕರೋ ಅಂತ ಪ್ರಶ್ನೆ. ಆ ಪ್ರಶ್ನೆ ಬಂದಾಗ ನಾವೇನೋ ಇವಾಗ ಮಾಡ್ತಾ ಇದ್ದೀವಿ, ಒಳಗೆ ತಾಮಸರೇ ಆಗಿದ್ದು ಮೇಲೆ ಮಾಡ್ತಾ ಇದ್ದೀವೋ ಏನೋ, ರಾಜಸರೋ ಏನೋ ಸಾತ್ವಿಕರೋ ಏನೋ, ಈ ಪ್ರಶ್ನೆ ಬಂದಾಗ ಸಾಧನೆ ಕುಳಿತು ಆಗಿಬಿಡುತ್ತೆ. ನಾನ್ಯಾಕೆ ಮಾಡಿ ಸುಮ್ಮನೆ ಒಣ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಎಲ್ಲ ಹೋಗ್ಬಿಟ್ರೆ ಗತಿ ಏನು? ಸ್ವಭಾವದಲ್ಲಿ ತಾಮಸನಾಗಿದ್ದಿದ್ರೆ ರಾಜಸನಾಗಿದ್ರೆ ಈ ಉಪವಾಸ ವನವಾಸ ಎಲ್ಲ ಮಾಡಿ ಕೊನೆಗೆ ಕೃಷ್ಣಾರ್ಪಣ ಅಂತ ಎಲ್ಲ ತಿಪ್ಪೆಗೆ ಹೋಗೋದಾದ್ರೆ ನಾನ್ಯಾಕೆ ಮಾಡಲಿ ಅಂತ ಸಂಶಯ ಬಂದ್ರೆ ಕೊನೆಗೆ ಎಲ್ಲಿಗೆ ನಿಲ್ಲುತ್ತೆ? ನನ್ನ ಸ್ವರೂಪ ಗೊತ್ತಾದ್ರೆ ಹೊರತು ನಾನು ಸಾಧನೆ ಮಾಡಲ್ಲ ಅನ್ನೋ ಬರುತ್ತೆ. ಅವಾಗ
ಹೇಳ್ತಾರೆ
ದೇವರ ಕಥೆ ಕೇಳಿದಾಗ ಮನಸ್ಸು ಕರಗುತ್ತಾ? ಹಾ ಅದಕ್ಕೂ ಬರ್ತೇನೆ, ಅಲ್ಲಿಗೂ ಬರ್ತೇನೆ. ಅಲ್ಲ ಅಯ್ಯೋ ಸರಿಯಾಗಿದೆ, ಅದಕ್ಕೂ ಬರ್ತೇನೆ. ಭಗವಂತ ಬುದ್ಧನಾಗಿ ಒಂದ್ ನಿಮಿಷ ಬರ್ತೇನೆ, ನಾನು ಅದಕ್ಕೆ ಬರ್ತಾ ಇದ್ದೀನಿ ಸ್ವಾಮಿ, ನೀವು ಹೇಳಿದಕ್ಕೆ ಬರ್ತಾ ಇದ್ದೀನಿ. ದೇವರ ಕಥೆ ಕೇಳಿದಾಗ ಮನಸ್ಸು ಕರಗುತ್ತೆ ಅಂತ ಹೇಳಿದ್ರಲ್ಲ, ಅಂತ ಕರಗಿದವರೇ ಜಿನ ಮೊದಲಾದವರೆಲ್ಲ. ವೇದೋಕ್ತ ಕರ್ಮಾನುಷ್ಠಾನ ಮಾಡುತ್ತಾ ಅದರಲ್ಲಿ ಆನಂದ ಪಡ್ತಾ ಹರೇ ಹರೇ ಅಂತ ಕೂತಿದ್ರೆ ಅವರು ತಲೆ ಕೆಡಿಸಿದ್ದು ದೇವರು, ಅವರ ಮನಸ್ಸು ಕರಗಿತ್ತು. ಅಲ್ಲ ಅದು ಅದು ಕರಗಿತ್ತು, ಅದಕ್ಕೆ ವೇದೋಕ್ತ ಕರ್ಮಾನುಷ್ಠಾನ ಮಾಡ್ತಾ ಇದ್ರು. ಸುಮ್ಮನೆ ಜಡ್ಡಾಗಿ ಮಾಡಿಲ್ಲ, ಟೆಂಪರರಿ ಅಲ್ಲ, ಆನಂದ ಪಡ್ತಾ ಇದ್ರೆ ಇಲ್ಲ, ಅವರು ದೇವರ ಭಕ್ತಿ ಇತ್ತಾ ಇಲ್ಲ, ವಿಶೇಷ ಭಕ್ತಿ ಮಾಡಿ ಶುರು ಮಾಡಿದ್ರು. ಅದಕ್ಕೆ ದೇವರ ಬಂದು ಕಳಿಸಿದ್ದು, ಅಯ್ಯೋ ಇವರು ಅಯೋಗ್ಯರು ನನ್ನ ಮೇಲೆ ಭಕ್ತಿ ಹೌದಾನಾಚಾರ್ಯ ಅರ್ಥ ಅಂತ ಕಾಲಕ್ಕೆ ಮನಸ್ಸು ಕರಗಿದಷ್ಟು ಮಾತ್ರ ನಾವು ಸ್ವರೂಪದಲ್ಲಿ ಯೋಗ್ಯ ಅಂತ ಹೇಗೆ ನಿರ್ಣಯ ಆಗಲ್ಲ ಅಲ್ವಾ? ನಿರ್ಣಯ ಯಾವುದು ಆಗಲ್ಲ ಅಂದಾಗ ಅವಾಗ ಉತ್ತರ ಕೊಡಲ್ಲ. ಏನು ಹೌದಲ್ಲ, ಒಂದೇ ನಿಮಿಷ ಕ್ವಶನೇ ಬರಲಿಲ್ಲ, ಪುರಾಣ ಬಂದ ತಕ್ಷ ಹೀಗಾಯ್ತು. ನಾಳೆ ಬೆಳಿಗ್ಗೆ ಏನ್ ಮಾಡಬೇಕು ಅರ್ಥ ಆಗಿ, ನಾಳೆ ಮಾಡಬೇಕೋ ಬಿಡಬೇಕು. ಇಷ್ಟು ಆಚಾರಶಾಸ್ತ್ರದಲ್ಲಿ ಆಚಾರಶಾಸ್ತ್ರದಲ್ಲಿ ಸಹಜವಾದ ಒಲವು, ಸಹಜವಾದಂತಹ ಒಂದು ಏನು ಈ ಇಷ್ಟತ, ಭಗವಂತನಲ್ಲಿ ಭಕ್ತಿ ಸಾತ್ವಿಕರಿಗೆ ಮಾತ್ರ ಬರುತ್ತೆ. ಅಲ್ಲ ಇವಾಗ ದೃಷ್ಟಾಂತ ಕೊಟ್ಟರಲ್ಲ ಯಾರಿಗೆ, ಈ ಜಿನ ಮೊದಲಾದವರಿಗೆ ಬಂತು ಅಂತ ಹೇಳಿದರಲ್ಲ ಅಂತ ಹೇಳಿದ್ರೆ ಅಲ್ಲೂ ಚೂರು ವ್ಯತ್ಯಾಸ ಇದೆ. ಬಂದಿದ್ರೂ ಕೂಡ ನಿಲ್ಲತಾ ಇದ್ದಿಲ್ಲ ಅವರಿಗೆ, ದೇವರಲ್ಲಿ ದೃಢವಾದ ಭಕ್ತಿ ನಿಲ್ತಾ ಇದ್ದಿಲ್ಲ. ಬರ್ತಾ ಇತ್ತು ಮತಾ ಸಂಶಯ, ಮತಾ ಕಲ್ಲು ಹಾಕೋದು ಮತಾ ಸಂಶಯ, ಮತ್ತು ಕಲ್ಲು ಹಾಕೋದು ಮತಾ ಸಂಶಯ. ಈಗ ಇಡೀ ಸಾಧನೆ ಸಂಶಯಮಯವಾಗಿಯೇ ಅವರದಾಗಿತ್ತು. ಅಂಥ ಸಂಶಯಮಯವಾದ ಸಾಧನೆಯನ್ನ ಭಗವಂತ ತಪ್ಪಿಸಿದ. ಸಹಜವಾಗಿ ಸ್ವರೂಪತಃ ಯಾರು ಸಾತ್ವಿಕನಾಗಿರ್ತಾರೆ ಅವರಿಗೆ ಆಚಾರ್ಯರಲ್ಲಿ ಭಗವಂತನಲ್ಲಿ ಭಗವಂತ ಸಹಜವಾದ ಒಂದು ಒಲವನ್ನು ಕೊಡ್ತಾ ಬರ್ತಾನೆ. ಆ ಸಹಜವಾದ ಒಲವಿನಲ್ಲಿ ಸಂಶಯ ಬರಲ್ಲ. ಹೇಗದು ಅಂದರೆ ಆಕಳ ಕರುವಿನಂತೆ, ಆಕಳ ಕರು ಹೇಗೆ ಶುದ್ಧವಾಗಿ ಸಹಜವಾಗಿರುತ್ತೋ ಹಾಗೆ ಜೀವರ ಸ್ವಭಾವ, ಜೀವರ ಅಂದರೆ ಸಾತ್ವಿಕ ಜೀವರ ಸ್ವಭಾವ ಹಾಗೆ ಇರುತ್ತೆ. ಅದು ಎಷ್ಟೇ ಮೇಲಿನ ಕರ್ಮದಿಂದ ಪ್ರಭಾವ ಆಗಿದ್ದರೂ ಕೂಡ ಅದರ ಗುಣ ತೋರಿಸುವುದು ಬಿಡಲ್ಲ. ಹೇಗೆ ರಜೋಗುಣ ಜೀವರಾಶಿಯವರು ತಮೋಗುಣ ಜೀವರಾಶಿಯವರು ಸಾತ್ವಿಕ ಜನರಲ್ಲಿ ಬೆರೆತಿದ್ದು ಮಾಧ್ವರಲ್ಲೇ ಬೆರೆತಿದ್ದು ಅದೆಲ್ಲವನ್ನೂ ಕೂಡ ಕೇಳತಾ ಇದ್ರೂ ಕೂಡ ಅವರ ಮನಸ್ಸಿನಲ್ಲಿ ಸಹಜವಾದ ಒಲವು ಬರಲ್ಲ. ದೃಷ್ಟಾಂತ ಅನೇಕ ಜನ ಪಂಡಿತರಿದ್ದಾರೆ, ಮಾಧ್ವರಲ್ಲಿ ಬೆರೆತಿರ್ತಾರೆ, ಬೆರೆಯೋದಂದ್ರೆ ಚರ್ಚೆಗಳೇ ಬೆರೀತಾರೆ. ಒಬ್ಬರು ಹೇಳೇ ಬಿಟ್ರು, ಕೇಳಿದ್ರೆ ನಮ್ ಸುಧಾ ಅಂತ ಹೇಳಿದ್ರೆ ಅವರು ಕೇಳಿದ್ರಂತೆ, ಸುಧಾ ನೀನೇನ್ ಪಾಠ ಮಾಡ್ತೀಯಪ್ಪ, ನಾ ಮಾಡ್ತೀನಿ ನೋಡು. ಅದ್ವೈತಿಗಳು, ಸುಧಾ ನಂಗೆ ಬಾಯ್ಪಾಠ ನೀ ಮಾಡಿದ್ಯ, ನೀ ಮಾಧ್ವ ಸುಧಾ ಬಾಯ್ಪಾಠ ಬರುತ್ತಾ? ಬರಲ್ಲ. ಸುಧಾಕ್ಕೆ ಎಷ್ಟು ಟಿಪ್ಪಣಿಗಳಿವೋ ಗೊತ್ತಾ? ಗೊತ್ತಿಲ್ಲ. ಅದೆಲ್ಲ ನನಗ್ ಗೊತ್ತು. ಸುಧಾ ಬಾಯ್ಪಾಠ ಇದೆ, ಸುಧಾ ಟಿಪ್ಪಣಿಗಳೆಲ್ಲ ಬಾಯ್ಪಾಠ ಇದೆ, ನ್ಯಾಯಾಮೃತ ಬಾಯ್ಪಾಠ, ಎಲ್ಲ ನಿಮ್ಮ ಮಾಧ್ವ ಗ್ರಂಥಗಳೆಲ್ಲ ನನಗೆ ಬಾಯ್ಪಾಠ. ಆದ್ರೆ ನಾವು ಒಪ್ಪಲ್ಲ. ಯಾಕೆ? ಇಷ್ಟೆಲ್ಲ ಜ್ಞಾನ ಕೂತಿದೆ ನಮಗೆ, ಆಚಾರ ಹೇಳಿದ ಪಂಕ್ತಿ ಪ್ರಕಾರ ನೋಡಿದಾಗ ಐವತ್ತು ಚೆನ್ನಾಗಿಲ್ಲ ಅನ್ನಿಸ್ತಾ ಇದೆ ಅವರಿಗೆ, ಆಚಾರ ಹೇಳಿದ್ದೆ ಸರಿ ಇಲ್ಲ ಅನ್ನಿಸ್ತಾ ಇದೆ, ಮತ್ತೆ ಪಾಯಸ ಕೊಟ್ಟರೂ ಬಾಯಲ್ಲಿ ಹೋಗ್ತಾ ಇಲ್ಲ. ಏನು ತರ್ಕ, ವ್ಯಾಕರಣ, ಮೀಮಾಂಸಾ ಎಲ್ಲದರಲ್ಲಿ ಅಪಾರ ಪಾಂಡಿತ್ಯ, ಮತ್ತೆ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಒಳಗೆ ಕೂತಿದೆ ಅಡ್ಡಿ ಅಂತ ಅರ್ಥ. ಅದರಿಂದ ಹಾಗಾದರೆ ಇಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗಿದ್ದೇನೆ, ಸ್ವಾಮಿ ನಿನ್ನ ಪಾದವನ್ನು ಹಿಡಿದಿದ್ದೇನೆ, ನನ್ನ ಕರ್ಮಾನುಸಾರ ನನ್ನ ಕರ್ಮಾನುಸಾರ ಈಗ ಏನು ಬರ್ತಾ ಇದೆ ಎಲ್ಲ ಗೊತ್ತು, ಏನು ಪಾಪ ಮಾಡುವು ಎಲ್ಲ ನಾನೇ ಮಾಡುವ ಎಂಬ ಅಧಮ ಇವೆಲ್ಲ ಗೊತ್ತಾಯಿತು. ಗೊತ್ತಾಯಿತು ಚೆನ್ನಾಗಿ ನಾನು ತಿಳುವಳಿಕೆ ಬಂತು. ಬೆಳಿಗ್ಗೆದ್ದು ನಾಳೆ ಪ್ರವಚನ ಇಲ್ಲ ಏನಿಲ್ಲ, ಬೆಳಿಗ್ಗೆದ್ದು ಎಲ್ಲಾ ಕರ್ಮ ಮಾಡುವಾಗ ಏನ್ ಅನುಸಂಧಾನ ಬರ್ತಾ ಇದೆ? ಪ್ರತಿಯೊಂದು ಮಾಡುವಾಗ ಅಂದ್ರೆ ಟಾರ್ಚ್ ಹಾಕಿ ನೋಡಿಕೊಂಡ್ರೆ ಎಲ್ಲಾ ಕರ್ಮಗಳು ಮಾಡುವಾಗ ನಾನೇ 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 ಅಂತ ಕೂತಿರುತ್ತೆ. ಹೌದಾ ಅಲ್ಲ ನೀವೇ ಹೇಳಿ. ದೇವರ ಪೂಜಾ ಮಾಡೋ ಕಾಲಕ್ಕೆ ಸ್ವಾಮಿ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಸರಿಯಪ್ಪ, ಆಗ ಚೂರು ಬಂದ್ರೆ ಬಂದಿತ್ತು. ಹೊರಗಿನ ಕೆಲಸ ಮಾಡುವಾಗ, ಬ್ಯಾಂಕ್ ಡೆಪಾಸಿಟ್ ಮಾಡಿದಾಗ, ಬಂದು ಹೋದಾಗ, ಎಲ್ಲಾ ಕೆಲಸಗಳು ನಡೆಯುವಾಗ ಯಾರೀ ಅಂದ್ರೆ ನಾ ಅಂತಲೇ ಬರುತ್ತಷ್ಟೇ ಹೊರತು ನೀ ಅದರಿಂದ ನಾ ಅಂತ ಬರುತ್ತಾ? ಈ ಜ್ಞಾನವೇ ಟೋಟಲಿ ಸರ್ಫ್ ಹಾಕಿ ತೊಳೆದಂತೆ ಹೊರಟು ಹೋಗಿರುತ್ತೆ. ಪ್ರಾಕ್ಟಿಕಲಿ ಹೇಳ್ತಾ ಇದ್ದೀನಿ, ಪ್ರಾಕ್ಟಿಕಲಿ ಏನಾಗಿದೆ, ಈ ಮಾತುಗಳು ನಮಗೆ ಚೂರು ಹೊತ್ತು ನೆನಪಿದ್ರೆ ಇದ್ದೀತು, ಅದೂ ಇಲ್ಲ ದೇವರ ಪೂಜಾ ಕಾಲಕ್ಕೂ ಇಲ್ಲ, ನಾನು ಅಂತಲೇ ಇರುತ್ತೆ. ಇಡೀ ಎಲ್ಲದಕ್ಕೂ ಕೂಡ ಹೇಳೋದೇನು ನಾನು, ಏ ನೋಡ್ರಿ ಎರಡೂ ಪುಣ್ಯ ಪಾಪಗಳು ನಾನೇ ಮಾಡುವೆವು ಅಧಮ ಅಂತ ಹೇಳ್ತಾ ಇದ್ದೀವಿ ನಾವು. ಆಗಿರುತ್ತಾರ ಅಂತ ನೋಡ್ರಿ ಅಂದ್ರಿ, ನಾ ಮಾಡಿದೆ ಬೆಳಿಗ್ಗೆದ್ದಾಗಲಿಂದ ಎರಡೂ ಕೂಡ ನಾನೇ ಮಾಡಿದೆ ನಾನೇ ಮಾಡಿದೆ ಎಂಬ ಭಾವನೆ ಬರ್ತಾ ಇದೆ. ಇದು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ಸ್ವರೂಪದಲ್ಲೇನು ನನಗೆ ನೀನೇ ಮಾಡಿ ಮಾಡಿಸ್ತಾ ಇದೆಯಾ ಎಂಬ ಎಚ್ಚರ ಇರುತ್ತೆ. ಮೋಕ್ಷಯೋಗ ಜೀವರಾಶಿಗೆ ಸಹಜವಾಗಿರುತ್ತೆ, ಇದ್ದೇ ಇರುತ್ತೆ. ಆದರೆ ಈ ಲಿಂಗದೇಹದ ಪ್ರಭಾವ, ಈ ಕರ್ಮದ ಪ್ರಭಾವದಿಂದ ನನಗೆ ಏನು ನೋಡಿದರೂ ಕೂಡ ನಾ ಅಂತ ನೀನೇ ಕೊಡ್ತಾ ಇದೆಯಾ ನನ್ನ ಕರ್ಮಾನುಸಾರ? ಅದಕ್ಕೆ ಸ್ವಾಮಿ ನೀನು ಈ ತರ ಚಿಂತನೆಯನ್ನ ಬಿಡಿಸಯ್ಯಾ ಅಂತ ದೇವರಲ್ಲಿ ಸತತ ಪ್ರಾರ್ಥನೆ ಮಾಡಬೇಕೆಂಬುದು ದಾಸರಾಯರ ತಾತ್ಪರ್ಯ. ಸುಮ್ಮನೆ ಹೀಗಿದ್ದವರಿರ್ತಾರೆ ಹೀಗಂತ ನೋಡ್ರಿ ಇಂದ ಹಾಗಂತ ಅಂತೆ ಅಂತ ನಾವು ಹೇಳಿ ಹೋಗುವುದಲ್ಲ. ನಾವು ಸತತ ದೇವರಲ್ಲಿ ನಿಂತು ಏನು ಪ್ರಾರ್ಥನೆ ಮಾಡಬೇಕು ದೇವರಲ್ಲಿ ಅಂದ್ರೆ, ಈ ಸ್ತೋತ್ರ ಹೇಳಿದೆ, ಆ ಸ್ತೋತ್ರ ಹೇಳಿದೆ, ಈ ಸ್ತೋತ್ರ ಹೇಳಿದೆ, ಅರ್ಥವೇ ಗೊತ್ತಿಲ್ಲ ಅಲ್ವಾ? ವಾಯಿಸಿದ ಅರ್ಥ ಗೊತ್ತಿಲ್ಲ, ರಾಯ ಸ್ತೋತ್ರ ಅರ್ಥ ಗೊತ್ತಿಲ್ಲ, ಹೇಳೋದು ಮುಗಿಸೋದೆ. ಯಾವ ಸ್ತೋತ್ರ ಕರ್ತ ನಮ್ಗೆ ಗೊತ್ತು? ಎಲ್ಲ ಅಷ್ಟೇ ಹೌದಾನೆ, ಅದು ಮುಂಜಿಯಾದ ಕಾಲಕ್ಕೆ ಶುರು ಮಾಡಿದ್ದು ಸಾಯೋಪರಿ ಅಂತ ಅರ್ಥವೇ ಗೊತ್ತಿರಲ್ಲ. ಮುಂಜಿ ಆದ ಕಾಲಕ್ಕೆ ವಾಯಿಸುತ್ತಿ ಕಲ್ತ್ಕೊಳ್ಳಿಕ್ಕೆ ಆಚಾರ ಅಂತ ಕಳಿಸ್ತಾರೆ, ಕಳಿಸಿದಾಗ ಆಚಾರ ಅಂತಾರೆ. ಇವಾಗ ಬೇಡಪ್ಪ ಸ್ವಲ್ಪ ದೊಡ್ಡವನ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅವು ಯಾವಾಗ? ನಾನು ನಿಜವಾದ ಹೇಳ್ತಾ ಇದ್ದೆ, ಎಷ್ಟು ಜನ ವಾಯಿಸುತ್ತಿ ಹೇಳ್ತಾ ಇಲ್ಲ ಏನು ನಂತರ ಅರ್ಥ ತಿಳ್ಕೋಬಹುದಲ್ಲ, ಪ್ರಯತ್ನವೇ ಇರಲ್ಲ, ಕೊನೆ ಸಾಯೋಪರ್ಯಂತ ಅದರ ಅರ್ಥ ಗೊತ್ತಿಲ್ಲದೇನೆ ಎಲ್ಲಾ ಸ್ತೋತ್ರಗಳು ಪಿಟ 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 ಅಂತ ಸತ್ತೋಗ್ಬಿಡ್ತೀವಿ. ಏನಮ್ಮ ನಾ ಅಂಬುದು ತಪ್ಪಾದ್ರೂ ಹೇಳಿ, ಮತ್ತೆ ಅದಕ್ಕೆ ಹೇಳ್ತಾರೆ ದೇವರತ್ರ ಪ್ರಾರ್ಥನೆ ಮಾಡಿ, ನಿಮಗೆ ಬಂದ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿ, ಆ ಸ್ತೋತ್ರಗಳು ಹೇಳಿ, ಫಲ ಇದೆ ಅರ್ಥ ತಿಳ್ಕೊಳ್ಳಿ. ಇಲ್ಲ ಸದ್ಯಕ್ಕೆ ನಿಮಗೆ ಬಂದ ಭಾಷೆಯಲ್ಲಿ ಸ್ವಾಮಿ ಈ ತರ ಚಿಂತನೆ ಬಿಡಿಸು ಹರಿಯೇ, ನೀನೇ ಮಾಡಿಸ್ತಾ ಇದೀಯ, ಅದನ್ನು ಬಿಡಿಸುವಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದೇ ದಾಸರಾಯರ ತಾತ್ಪರ್ಯ. ಮುಂದೆ ಹೇಳ್ತಾರೆ, ಈ ಉಪಾಸನೆ ದೈವರಿಳಿಯುಳು ದೇವತೆಗಳಲ್ಲದರೆ ನರರಲ್ಲಾದ ಬಗೆಯಿಂದಾದರದರ ಅರ್ಚನೆಯು ಹರಿ ಪೂಜೆ. ಕೇವಲ ಪ್ರತಿಮೆಗಳೆನಿಪರು ರಮಾವಿನೋದಿಗೆ, ಇವರನುಗ್ರಹ ದೇವರ ಅನುಗ್ರಹವೆನಿಸುವುದು ಮುಕ್ತಿಯೋಗ್ಯರಿಗೆ. ಈ ಉಪಾಸನೆ ಗೈವರಿಳೆಯಳು ದೇವತೆಗಳಲ್ಲದರೆ ನರರಲ್ಲ, ಆವಬಗೆಯಿಂದಾದರೂ ನರರಲ್ಲ, ಆವಬಗೆಯಿಂದಾದರೂ ಇವರರ್ಚನೆಯು ಹರಿಪೂಜೆ. ಅಂದರೆ ನನ್ನೊಳಗೆ ಶ್ರೀಹರಿ ನಿಂತು ಪುಣ್ಯಪಾಪಗಳು ಎರಡೂ ಕೂಡ ಶ್ರೀಹರಿಯೇ ನನ್ನಿಂದ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ, ನನ್ನ ಕರ್ಮಾನುಸಾರವೇ ಭಗವಂತ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ, ನನ್ನ ಕರ್ಮಾನುಸಾರವೇ ದೇವರು ಮಾಡಿಸ್ತಾ ಇದ್ರು ನನಗೇ ಆ ಕರ್ಮದ ಫಲ ಅಂಟತ್ತೆ ಎಂಬುದು ಎಚ್ಚರ. ನನ್ನ ಕರ್ಮಾನುಸಾರವೇ ದೇವರು ಮಾಡಿಸಿದ್ರಲ್ಲ ನನಗೆ ಅಂಟಬೇಕು, ನನ್ನ ಕರ್ಮಾನುಸಾರ ಮಾಡಿಸಿದ್ದಕ್ಕೆ ನನಗೆ ಅಂಟುತ್ತೆ ಎಂಬ ಎಚ್ಚರ. ಆ ಎರಡೂ ಫಲಗಳನ್ನ ದೇವರ ಪಾದದ ಮುಂದೆ ಅರ್ಪಣೆ ಮಾಡಬೇಕು, ಆದೀನ ಚಿಂತನೆ ಮಾಡಬೇಕೆಂಬ ಎಚ್ಚರ, ಈ ಕಟ್ಟೆಚ್ಚರ ಕ್ಷಣ ಕ್ಷಣಕ್ಕೂ ಪ್ರತಿಯೊಂದು ಕರ್ಮ ಮಾಡುವಾಗ ಯಾರಿಗೆ ನೆನಪು ಬರುತ್ತೋ ಅವರು ದೇವತೆಗಳೇ, ಅವರಿಗೆ ಮಾತ್ರ ಬರುತ್ತೆ. ಹೇಗೆ ಸದಾ ದೇವರ ನೆನಪು ಪ್ರತಿಯೊಂದು ಕರ್ಮ ಆಗುವಾಗ, ಹರಿಯೇ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಕಟ್ಟೆಚ್ಚರ ಯಾರಿಗೆ ಸದಾ ಬರುತ್ತೋ ಅದು ದೇವತೆಗಳ ಲಕ್ಷಣ. ಮತ್ತೆ ನಮಗೆ ಬರ್ತಾ ಇಲ್ಲಲ್ಲ ಅಂದ್ರೆ ನಾವು ಮನುಷ್ಯರೇ ಆಗಿದ್ರೆ, ಅಂದ್ರೆ ಸಾಮಾನ್ಯ ಸಾಧಕರೇ ಆಗಿದ್ದು ಮೋಕ್ಷಯೋಗ ಜೀವರಾಶಿಗಳು ಸಾಮಾನ್ಯ ವರ್ಗ ನಾವು, ಆದ್ದರಿಂದ ನಮಗೇನು ಬರುತ್ತೆ? ದೇವತೆಗಳಂತೆ ಸದಾ ನೆನಪು ಬಾರದಿದ್ರು ಕೂಡ ಭಗವಂತ ಆಗಾಗ 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 ಕೊಟ್ಟು ಆದಷ್ಟು ಕಾಲ ಬರುವಂತೆ ಭಗವಂತ ಮಾಡುತ್ತಾನೆ ಎಂಬುದು ತಾತ್ಪರ್ಯ. ಆದ್ದರಿಂದ ಇಂಥವರು ಯಾರಾದರೂ ಸರಿ, ಅಂದ್ರೆ ಈ ತರ ಚಿಂತನೆ ಮಾಡುವವರು ಯಾರಿರ್ತಾರೆ, ಅವರ ಅರ್ಚನೆಯು ಹರಿಪೂಜೆ, ಅವರನ್ನ ಪೂಜಾ ಮಾಡುವುದೇ. ಅದಕ್ಕೆ ಹೇಳ್ತಾರೆ, ಜ್ಞಾನಿಗಳಾದವರ ಹೊಟ್ಟೆಯಲ್ಲಿ ಒಂದು ತುತ್ತಾಗಿದ್ರೆ ಸಾಕಂತೆ. ಜ್ಞಾನಿಗಳಾದವರನ್ನ ಕರೆದು ಯಾರು ಅನುಷ್ಠಾನಕ್ಕೆ ಇಟ್ಟಿರ್ತಾರೆ ಅಂತ ಮಹಾನುಭಾವರನ್ನ ಕರೆದು ಹೊಟ್ಟೆಯಲ್ಲಿ ಒಂದು ತುತ್ತನ್ನು ಹಾಕಿದರೆ ಭಗವಂತ ಸಾಕ್ಷಾತ್ತಾಗಿ ಊಟ ಮಾಡಿಬಿಡ್ತಾನೆ. ಅಸ್ಮಾರ್ಥನಂತ ಹಸಲು ತತ್ವಕೋವಿದೈ, ಜ್ಞಾನಿಗಳ ಒಳಗೆ ನಿಂತು ಭಗವಂತ ಸ್ವೀಕಾರ ಮಾಡಿಬಿಡ್ತಾನೆ ಅಂತ ರಘುತ್ತಮರ ಚರಿತ್ರೆಯಲ್ಲಿ ಬರುತ್ತೆ. ಅವರು ಪಾಠ ಮಾಡ್ತಾ ಇದ್ರು, ಶಿಷ್ಯರೆಲ್ಲ ಕೂತಿದ್ರು, ಸುಧಾ ಪಾಠ ಆಗ್ತಾ ಇತ್ತು. ಆಗುವ ಕಾಲಕ್ಕೆ ಯಾರೋ ಒಬ್ಬ ಒಳ್ಳೆ ತುಪ್ಪ ತಂದ, ಆಗಿನ ಕಾಲದ ತುಪ್ಪ, ವಾಸನೆ ಬರ್ತಾ ಇತ್ತು ದೂರದಿಂದಲೇ, ಇದು ಹತ್ರ ಇಟ್ಟರೂ ಬರಲ್ಲ ಯಾವುದು, ಈ ನಂದಿನಿ ತುಪ್ಪ ಎಲ್ಲ ಬಾಟ್ಲು ಓಪನ್ ಮಾಡಿದ್ರು ಬರಲ್ಲ, ಏನು ಮಾಡಿದ್ರು ವಾಸನೆ ಬರಲ್ಲ, ದುರ್ವಾಸನೆ ಬರುತ್ತೆ. ಒಳ್ಳೆ ತುಪ್ಪ ಸಹಜವಾಗಿ ಮಾಡಿದ್ದಾದ್ರೆ, ಅಂದ್ರೆ ನಂದಿನಿ ಹಾಲಿಂದ ಮಾಡಿದ ತುಪ್ಪ ಆದ್ರೂ ವಾಸನೆ ಬರಲ್ಲ ಸರಿಯಾಗಿ, ಸಹಜವಾಗಿ ಆಕಳದು ತಗೊಂಡು ಅದನ್ನು ಚೆನ್ನಾಗಿ ಕಾಸಿ ಮಾಡಿದರೆ ಒಳ್ಳೆ ಘಮ ಘಮ ವಾಸನೆ ಬರುತ್ತೆ ಅಂತ ತುಪ್ಪ ತಂದಿಟ್ಟ. ಅವನ ತಟ್ಟೆ ತೆಗೆದು ಗುರುಗಳಿಗೆ ತೋರಿಸೋದ್ರೊಳಗೆ ವಾಸನೆ ಎಲ್ಲರ ಮೂಲೆಗೆ ಮೂಗಿ ಬಂತು. ಅಲ್ಲಿ ಕೂತವರೆಲ್ಲ ಕೂಡ ಚೆನ್ನಾಗಿದೆ ತುಪ್ಪ ಅಂತ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡ್ರು. ಅವರ ಮುಖ ಗುರುಗಳು ನೋಡಿದ್ರು, ನೋಡಿದ ಮೇಲೆ ದೊಡ್ಡ ಪಾತ್ರೆಯಲ್ಲಿ ಅರಳಿಟ್ಟು ತರಿಸಿದ್ರು, ಆ ತುಪ್ಪ ಸುರಿಸಿದ್ರು, ಸಕ್ಕರೆ ಹಾಕಿದ್ರು, ಹಾಲು ಎಲ್ಲ ಬೆರೆಸಿದ್ರು, ದೊಡ್ಡ ದೊಡ್ಡ ಮುದ್ದೆ ಮಾಡಿದ್ರು, ಎಲ್ಲಾ ಬ್ರಾಹ್ಮಣರೇ ಕೈ ಕೊಟ್ಬಿಟ್ರು, ಎಲ್ಲರೂ ತಿಂದ್ಬಿಟ್ರು. ಆ ತುಪ್ಪ ತಂದವ ಅವನಿಗೆ ಎಲ್ಲ ನಡೆಯಿತು, ಅವನು ತಂದದ್ದು ರಾಮದೇವರಿಗೆ ದೀಪಕ್ಕೆ ತುಪ್ಪ ಅಂತ ಕೇಳಿದವ. ಸ್ವಾಮಿ ದೀಪಕ್ಕೆ ಎತ್ತಂದ್ರೆ ಇವರು ಹೊಟ್ಟೆ ಹಾಕಿದ್ರಲ್ಲ. ಅವಾಗ ರಘುತ್ತಮ ಹೇಳ್ತಾರಂತೆ, ಎಲ್ಲ ಹುಚ್ಚ, ದೇವರ ದೀಪ ಹಚ್ಚಿದ್ರೆ ನಿಧಾನವಾಗಿ ಸೇರುತ್ತೋ, ಅದು ಇವರು ಹೊಟ್ಟೆ ಕೊಟ್ಟರೆ ಸಾಕ್ಷಾತ್ತಾಗಿ ರಾಮದೇವರು ಸೇರುತ್ತೆ, ಅದನ್ನು ಹಾಗೆ ಮಾಡಿದೆ ನಿನ್ ಜನ್ಮವೇ ಉದ್ಧಾರ ಆಯ್ತು ಹೋಗು ಅಂತ ಹೇಳಿದ್ರು. ರಘುತ್ತಮರ ಹತ್ರ ಪಾಠ ಹೇಳಬೇಕಾದ್ರೆ ಅವರೆಂಥ ವ್ಯಕ್ತಿಗಳಾಗಿರಬೇಕು, ಅವರ ಹೊಟ್ಟೆಯಲ್ಲಿ ದುಪ್ತ ಹಾಕಬೇಕಾದ್ರೆ ಅದೆಂಥ ಒಂದು ಪುಣ್ಯ ಮಾಡಿರಬೇಕು. ಅದಕ್ಕೆ ಹೇಳ್ತಾರೆ, ಆವಬಗೆಯಿಂದಾದರೂ ಅವರ ಅರ್ಚನೆಯು ಹರಿಪೂಜೆ. ಅಂಥವರ ಹೊಟ್ಟೆ ಅಲ್ಲ, ಅವರು ಕಂಡಾಗ ನಮಸ್ಕಾರ ಮಾಡಿ ವಿನಯದಿಂದ ತಲೆಬಾಗಿದ್ರು ಅರ್ಚನ ಅಂದರು. ದೇವರ ಪ್ರತಿಮೆಗಳ ನಿಪರು ರಮಾ ವಿನೋದಿಗೆ ಇವರ ಅನುಗ್ರಹ ದೇವರ ಅನುಗ್ರಹವೆನಿಸುವುದು ಮುಕ್ತಿಯೋಗ್ಯರಿಗೆ. ಮುಕ್ತಿಯೋಗ್ಯರಾದವರಿಗೆ ಇಂಥವರಿಗೋಸ್ಕರ ಹುಡುಕ್ಬೇಕಂತೆ. ದೇವರಿಗೆ ಹತ್ತಿರ ಆದಂತಹ ಇಂಥ ಗುರುಗಳು ನಿಮಗೆ ಸಿಗ್ತಾರಾ? ದೇವರ ಪ್ರತಿಮೆಗಳವರು, ಅವರ ಅನುಗ್ರಹ ಆಯ್ತಾ, ದೇವರು ನಮ್ಮ ಸುತ್ತ ತಿರುಗಾಡೋದು ಶುರುವಾಗುತ್ತೆ. ಅದಕ್ಕೆ ಕುರುಹೇನು? ಯಾರ ಕಾಲು ಹಿಡಿದ್ರೆ ನಮ್ಮಲ್ಲಿ ಪರಿವರ್ತನೆ ಬರುತ್ತೋ, ನಮ್ಮಲ್ಲಿ ವಿಶೇಷವಾಗಿ ಸ್ವಪ್ನಗಳ ಮೂಲಕ ಅಥವಾ ಇನ್ನ ಹೊರಗೆ ನಾನಾ ಅನುಭವಗಳಾಗಿ ಶುರುವಾಗುತ್ತೋ, ವಿಶೇಷವಾದ ಎಲ್ಲಾ ಚರ್ಯಗಳು ಯಾರ ಸಂಪರ್ಕದಿಂದ ನಮ್ಮಲ್ಲಿ ಉಂಟಾಗುತ್ತೋ ಅಂಥವರನ್ನ ಈ ವರ್ಗದಲ್ಲಿ ಸೇರಿಸ್ತಾರೆ. ಆ ವರ್ಗದ ರಘು ಪ್ರೇಮತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮರು, ವ್ಯಾಸರಾಜರು, ದಾಸವರ್ಗ ಯಾರ್ಯಾರಿದ್ದಾರೆ ಎಲ್ಲರೂ ಇಂಥವರೇ. ಅದಕ್ಕೆ ಹೇಳುತ್ತಾರೆ, ಅವರ ಅನುಗ್ರಹ ಪಡೆದರೆ ದೇವರ ಅನುಗ್ರಹ ಬಂದಂತೆ. ಯಾಕೆ? ನಮ್ಮ ಅರಣ್ಯಕಾಚಾರ್ಯ ಹೇಳ್ತಾರೆ, ದೇವರ ಅನುಗ್ರಹ ಬೇಕಾ? ದೇವರ ಅನುಗ್ರಹ ಪಡೆದವರ ಮನಸ್ಸಿನಲ್ಲಿ ನೀನು ಸೇರಿಬಿಡು, ಅವರ ಸೇವಾ ಮಾಡಿ ಅವರ ಮನಸ್ಸಿನಲ್ಲಿ ನೀನು ಹೇಗೆ ಕೊಡಬೇಕು ಅಂದರೆ, ಅವರು ಏಕಾಂತದಲ್ಲಿದ್ದಾಗ ನಿನಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಸಾಮಾನ್ಯ ನೋಡಿ, ನಾವು ಯಾರು ದೊಡ್ಡವರಕ್ಕೆ ಹೋಗ್ತೀವಿ, ಸ್ವಾಮಿ ನಮಗಾಗಿ ಪ್ರಾರ್ಥನೆ ಮಾಡಬೇಕು ಮಾಡಬೇಕಂತ ಇರ್ತೀವಿ, ಆಯ್ತಾಯ್ತು ಅಂತ ಹೋಗ್ತಾ ಇರ್ತಾರೆ. ಅವ್ರು ಎಷ್ಟು ಜನ ಇರ್ತಾರೆ? ಸಾವಿರಾರು ಜನ ಇರ್ತಾರೆ ಸ್ವಾಮಿಗಳೆಲ್ಲ. ಯಾರಿಗೋಸ್ಕರ ಮಾಡ್ತಾರೆ? ಅವ್ರ ಪಾಡಿದ್ರೆ ಹೋಗ್ತಾ ಇರ್ತಾರೆ, ಅವಾಗ ಗೋವಿಂದ ಅಂತ ಹೋಗ್ತಾರೆ. ಅವರು ಏಕಾಂತದಲ್ಲಿ ಪೂಜಾ ಮಾಡುವಾಗ ಒಬ್ಬ ವ್ಯಕ್ತಿಯವರ ಮನಸ್ಸಿನಲ್ಲಿ ಬಂದು ಈ ವ್ಯಕ್ತಿ ಚೆನ್ನಾಗಿರಲಿ ಅಂತ ಅವರು ಪ್ರಾರ್ಥನೆ ಮಾಡಬೇಕಾದರೆ ಆ ವ್ಯಕ್ತಿ ಎಷ್ಟು ಸೇವಾ ಮಾಡಿರಬೇಕು, ಅವರ ಮೇಲೆ ಅವರಿಗೆ ಅನುಗ್ರಹ ಎಷ್ಟಾಗಿರಬೇಕು, ಅಂತ ಅನುಗ್ರಹ ನಾವು ಪಡೆದದ್ದೇ ಆದರೆ ಆ ಗುರುಗಳಿಂದ, ಅವಾಗ ನಮ್ಮ ಜನ್ಮ ಸಾರ್ಥಕ. ಭಗವಂತ ನಮ್ಮ ಸುತ್ತು ತಿರುಗಿ ಶುರು ಮಾಡುತ್ತಾನಂತೆ. ನಾವು ಅವರ ಮನಸ್ಸಿನಲ್ಲಿ ಕೂತರೆ ನಮ್ಮ ಸುತ್ತು ದೇವರು ಬರುತ್ತಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ ತನುವೇನ. ಇಲ್ಲಿ ತುಂಬಾ ವಿಚಾರಣೆ ಹೇಳ್ತಾರೆ. ಈ ಹೇಳಿದ್ದೆಲ್ಲ ಕೂಡ ಏನ್ ಹೇಳಿದ್ರು ಅಂದ್ರೆ, ಹೇಳ್ತಾರೆ ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಅಂದ್ರೆ, ಅಲ್ಲಿ ಹೇಳಿದ್ರು ಕ್ರಿಯಾದ್ವೈತ, ಭಾವಾದ್ವೈತ, ದ್ರವ್ಯಾದ್ವೈತ ಅಂತ ಮೂರು ಅದ್ವೈತಗಳು. ಏನು ಅದ್ವೈತಗಳಲ್ಲಿ ಸುಮ್ಮನೆ ನಮ್ಗೆ ಹೇಳ್ತೀರ? ಹಾಗಲ್ಲ, ನಾವು ಅದ್ವೈತಿಗಳೇ. ಯಾವ ರೀತಿಯಲ್ಲಿ? ಜೀವ ದೇವ ಒಂದೇ ಅಂತ ಅದ್ವೈತ ಹೇಳೋರಲ್ಲ, ದೇವರು ಒಂದೇ, ದೇವರ ರೂಪಗಳೆಲ್ಲ ಒಂದೇ ಅಂತ ಹೇಳುವ ಅದ್ವೈತಿಗಳು ನಾವು. ಹೇ, ಇಲ್ಲಿ ಕ್ರಿಯಾದ್ವೈತ, ದೇವರು ಮಾಡಿಸುವ ಕ್ರಿಯೆಗಳಿಗೆ ಅಂದರೆ ಆ ಕ್ರಿಯೆಗಳಲ್ಲಿರುವ ಭಗವದ್ ರೂಪಗಳಿಗೆ ಅದ್ವೈತ, ಭಾವಾದ್ವೈತ ಗುಣಗಳಲ್ಲಿರುವ ರೂಪಗಳಿಗೆ ಅದ್ವೈತ, ಆದ ಮೇಲೆ ಇನ್ನು ವಿಶೇಷವಾಗಿ ರೂಪ ದ್ರವ್ಯ ಅದ್ವೈತ. ಸ್ವಲ್ಪ ಆಳವಾದ ವಿಚಾರ, ಆಳವಾದ ವಿಚಾರ ಅದನ್ನು ಇಲ್ಲಿ ಮಾಡಿದರು. ಏನಂತ, ಎಲ್ಲಾ ದೇವರೇ ಮಾಡಿ ಮಾಡಿಸ್ತಾ ಇದ್ದಾರೆ ಎಂಬುದು ಏನದು, ಈ ಮೂರು ಉಪಾಸನೆ ಬರ್ತಾ ಇದೆ. ಅಲ್ಲಿ ಹೇಳುತ್ತಾರೆ ಭಗವಂತ ನಮ್ಮೊಳಗಿದ್ದಾನೆ, ನಮ್ಮೊಳಗೆ ಬಿಂಬರೂಪಿಯಾಗಿದ್ದಾನೆ, ಹಾಗೆ ಜೀವನ ಸ್ವರೂಪ ದೇಹದಲ್ಲೂ ಇದ್ದಾನೆ, ಹಾಗೆ ಸ್ಥೂಲ ದೇಹದಲ್ಲೂ ಅನಿರುದ್ಧ ದೇಹದಲ್ಲೂ ಇದ್ದಾನೆ. ಅಲ್ಲಲ್ಲಿರುವ ಜೀವನ ಸ್ವರೂಪ ದೇಹದಲ್ಲಿರುವ ಭಗವಂತ, ಎಲ್ಲಾ ಕಡೆ ಇರುವ ಭಗವಂತ ಒಬ್ಬನೇ ಅಂತ ಚಿಂತನೆ ಮಾಡುವುದು ದ್ರವ್ಯಾದ್ವೈತ. ಅವನ ರೂಪಕ್ಕೂ ರೂಪಕ್ಕೂ ಅದ್ವೈತವನ್ನು ಚಿಂತನೆ ಮಾಡುವುದು ದ್ರವ್ಯಾದ್ವೈತ. ಹಾಗೆ ಬಿಂಬನ ಕ್ರಿಯೆಗಳಿಗೂ ನಮ್ಮಲ್ಲಿ ಕಾಣುವ ಕ್ರಿಯೆಗಳಲ್ಲಿರುವ ಭಗವದ್ ರೂಪಗಳಿಗೂ, ಭಗವಂತ ಬಿಂಬ ಒಳಗಿದ್ದಾನೆ, ಅವನ ಕ್ರಿಯೆಗಳಾಗುತ್ತೆ, ಆ ಕ್ರಿಯೆಗಳಾದಾಗ ಭಗವದ್ ರೂಪಗಳು ಪ್ರಕಟ ಆಗುತ್ತೆ, ನಮ್ಮಲ್ಲಿ ಕ್ರಿಯೆಗಳಾಗುತ್ತೆ ಜಡವಾದ ಕ್ರಿಯೆಗಳು, ಅಲ್ಲಿ ಭಗವದ್ ರೂಪಗಳು ಪ್ರಕಟ ಆಗುತ್ತೆ, ಈ ಕ್ರಿಯೆಗಳಲ್ಲಿರುವ ದೇವರ ರೂಪಗಳಿಗೂ ಅಲ್ಲಿರುವ ಭಗವದ್ ರೂಪಗಳಿಗೂ ಐಕ್ಯಾನುಸಂಧಾನ ಮಾಡುವುದೇ ಕ್ರಿಯಾದ್ವೈತ. ಹಾಗೆ ನಮ್ಮಲ್ಲಿ ಗುಣಗಳು ಪ್ರಕಟ ಆಗುತ್ತೆ. ಇವತ್ತು ಮಾಮೂಲಾಗಿದ್ದು, ನಾಳೆ ಒಳ್ಳೆ ಗುಣ ಯಾವುದು ಪ್ರಕಟ ಆಯ್ತಪ್ಪ, ಒಳ್ಳೆ ಗುಣ ಬಂತು, ಇಷ್ಟರವರೆಗೂ ಏನು ಯಾರೇನು ಸಿಡುಕು 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 ಇತ್ತು, ನಾಳೆ ಪ್ರಶಾಂತವಾಗಿದ್ವು, ಸಹನ ಶಕ್ತಿ ಬಂತಪ್ಪ, ನಾಳೆ ದೇವ ಕೊಟ್ಟ. ಅವಾಗ ಹೇಳ್ತಾರೆ ಭಗವಂತ ನಮ್ಮ ಬಿಂಬಮೂರ್ತಿ ಏನಿದ್ದಾನಲ್ಲ ಅವನಲ್ಲಿ ಸಹನ ಶಕ್ತಿ ಇದೆಯಲ್ವ, ಅವನ ರೂಪಕ್ಕೂ ನಮ್ಮಲ್ಲಿ ಸಹನ ಶಕ್ತಿ ಎಂಬ ಗುಣ, ಅದು ಜಡ, ಇಲ್ಲಿ ಪ್ರಕಟ ಆಗಿದೆ. ಆ ಪ್ರಕಟವಾದ ಸಹನ ಶಕ್ತಿ ಎಂಬ ಗುಣದಲ್ಲಿ ದೇವರ ರೂಪ ಇರುತ್ತೆ. ಆ ರೂಪಕ್ಕೂ ಒಳಗಿರು ಬಿಂಬನಿಗೂ ಐಕ್ಯ ಚಿಂತನೆ ಮಾಡುವುದೇ ಭಾವಾದ್ವೈತ ಅಂದ್ರು. ಅಂದ್ರೆ ಭಗವಂತನ ರೂಪ ರೂಪಕ್ಕೂ ವಿಶೇಷವಾಗಿ ಐಕ್ಯ ಚಿಂತನೆ ಮಾಡುವುದೇ ಕ್ರಿಯೆಗಳಲ್ಲಿ ಗುಣಗಳಲ್ಲಿ ರೂಪಗಳಲ್ಲಿ ಐಕ್ಯ ಚಿಂತನೆ ಮಾಡುವುದೇ ವಿಶೇಷವಾಗಿ ಆ ಅದ್ವೈತ ತ್ರಯ ಅಂತ ಹೇಳ್ತಾರೆ. ಅದ್ವೈತ ತ್ರಯಂಗಳ ಅನ್ವಯಿಸೋ ಅಂತ ಅದು ಮಾಡಿದ್ದೇ ಈ ಶ್ಲೋಕದಿಂದ. ಯಾವುದು? ಎಲ್ಲ ಎರಡು ಕರ್ಮಕ್ಕೆ ದೇವರೇ ಪ್ರಧಾನ ಕರ್ತೃ, ನಾನು ಪರಾಧೀನ ಕರ್ತ. ದೇವರು ಮಾಡಿಸಿದರೆ ಪುಣ್ಯ ಆದರೂ ಪಾಪ ಆದರೂ ನಾನು ದೇವರು ಮಾಡಿಸಿದರೆ ಮಾಡುತ್ತೇನೆ ಅಂತ ಒಂದು ಮಾತಿದೆಯಲ್ಲ, ಅದರಲ್ಲಿ ಇಷ್ಟು ಅರ್ಥ ಕೂತಿದೆ ಅಂತ ಹೇಳ್ತಾ ಅದಕ್ಕೆ ಬೇರೆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಏನದು ಅಂದ್ರೆ ಹೇಳ್ತಾರೆ, ತನುವೆ ನಾನೆಂಬುವನು ಸತಿ ಸುತ ಮನೆಧನಾದಿಗಳೆನ್ನದೆಂಬುವ ಜುನದಿ ಮೊದಲಾದುದಕಗಳೇ ಸತ್ತೀರ್ಥವೆಂಬುವನು ಅಣರ ಲೋಹಾದಿ ಪ್ರತೀಕಾರ್ಚನವೇ ದೇವರ ಪೂಜೆ ಸುಜನರೇ ಮನುಜರಹುದೆಂಬವನು ಗೋಖರ ನೆನಪ ಬುಧರಿಂದ ಹೇಳುತ್ತಾರೆ. ತನುವೆ ನಾನೆಂಬುವನು, ಸ್ವಲ್ಪ ದಾಸರ ಮಾತು ಖಾರವಾಗಿ ಬರ್ತಾ ಇದೆ, ನಮ್ಮ ಸ್ಥಿತಿಯಲ್ಲಿದೆ ಎಂಬುದು ನೋಡಿಕೊಳ್ಳಿ. ಸ್ವಲ್ಪ ಅಂತ ನಮಗಿರುತ್ತಲ್ಲ, ಏನಂತ ನಾವು ಚೂರು ಸಾಧನೆ ಮಾಡ್ತಾ ಇದ್ದೀವಿ. ಏನ್ರಿ ಮಾಡ್ತಾ ಇಲ್ವಾ ನೀವು? ಎಲ್ಲರೂ ನಂಬಲ್ಲ, ಏ ನಂದೇನ್ರಿ ಅಂತೀವಿ, ಒಳಗಿರುತ್ತೆ ಏ ನಾವು ಮಾಡ್ತಾ ಇದ್ದೀವಿ ಸಾಧನೆ. ಹೌದಾ? ಸಾಧನೆಯ ಮೆಟ್ಟಲು ಹತ್ತಿದ್ದೀರಾ ಇಲ್ಲ? ಏ ಸಾಧನೆ ಬಹಳ ದೂರ ಹೋಗಿದೆ. ಹೌದಾ? ಮೊದಲನೇ ಪಾವಟಿಗೆ ಇದು ಮೆಟ್ಟಲು ಇದು, ಅದಕ್ಕೆ ಬಂದಿದ್ದೀರಾ ಇಲ್ಲ ನೀವೇ ನೋಡಿಕೊಳ್ಳಿ ಎಂದು. ಏನದು? ಇದು ಬಂದಿದ್ರೆ ಸಾಧನೆ ಶುರು ಆದಂತೆ, ಇನ್ನ ಮುಂದಕ್ಕೆ ಹೋದಂತೆಲ್ಲ ಶುರು ಆದಂತೆ. ಅದೇ ಬರಲಿಲ್ಲ, ಸಾಧನೆ ಶುರುವೇ ಆಗಿಲ್ಲ ಅಂತ ಅರ್ಥ ಅಂದ್ರು. ಯಾವುದು? ಸರಿ ಅಲ್ಲಿಗೆ ಬರ್ತೇನೆ, ನಾನು ಹೇಳಿದ್ರೆ ನಿಮ್ಗೆ ಇಲ್ಲ ಅಂತ ಅಂದ್ಬಿಡ್ತೀರಾ, ಇಲ್ಲ ಆಚಾರ್ಯ ನಮ್ಗಿಲ್ಲ ಅಂತ ಹೇಳ್ತೀರಾ. ಇಷ್ಟಂತ ಸತ್ಯ ಅಲ್ವಾ? ಬೆಳಿಗ್ಗೆದ್ದು ಸ್ನಾನ ಮಾಡ್ತೀರ? ಮಾಡ್ತೀರಲ್ವಾ? ಸ್ನಾನ ಅಂತ ಮಾಡ್ತೀರ. ಸ್ನಾನ ಮಾಡಿದ ಮೇಲೆ ಕನ್ನಡಿ ಮುಂದೆ ನಿಲ್ತೀರಾ? ಇಲ್ಲಲ್ಲೇನ್ರಿ, ಕನ್ನಡಿ ಮುಂದೆ ನಿಲ್ತೀರ. ನಿಂತಾಗ ನಾನೆಷ್ಟು ಚೆನ್ನಾಗಿದ್ದೇನೆ ಅಂತ ಭಾವನೆ ಬರುತ್ತಾ ಇಲ್ಲ? ನಿಜವಾಗಿ ಹೇಳಿ, ಕನ್ನಡಿ ನೋಡಿದಾಗ ನಮ್ಮ ಮುಖ ನೋಡಿಕೊಂಡು ನಾನು ನನ್ನ ಕಣ್ಣು ನಾನು ಚೆನ್ನಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ ಬರ್ತಾ ಇದೆ ಅಲ್ವಾ? ಅಂದ್ರೆ ಅರ್ಥ ಏನು? ಆ ಕಾಣಿಸೋದು ನಾನೇ. ಹೌದಲ್ಲ, ಇನ್ಯಾರು ಕಾಣಿಸ್ತಾ? ನಾವಲ್ಲ, ಇನ್ಯಾರು ಕಾಣಿಸ್ತಾರೆ ಕನ್ನಡಿಯಲ್ಲಿ ಕಾಣಿಸೋದು ಯಾರು? ನಾನೇ ನಾನೇ ನಾನೇ. ಅವಾಗಂದ್ರು ಆ ಕನ್ನಡಿಯಲ್ಲಿ ಕಾಣಿಸೋದು ನೀನೇನಾ? ಕನ್ನಡಿಯಲ್ಲಿ ಕಾಣಿಸಲಿಕ್ಕೆ ಜೀವ ಅಷ್ಟು ಸೈಜಲ್ಲಿಲ್ಲ, ಕನ್ನಡಿಯಲ್ಲಿ ಕಾಣಿಸ್ತಾ ಇರೋದು ದೇಹ. ದೇಹ ಒಳಗೆ ಜೀವ ಈ ದೇಹಕ್ಕಿಂತ ಬೇರೆಯೇ ಇದ್ದಾನೆ. ಆದರೆ ಹೇಳಿದ್ದೆಲ್ಲ ಉಪನ್ಯಾಸ, ಕೇಳಿದ್ದೆಲ್ಲ ಉಪನ್ಯಾಸ. ಏನಂತ? ಜಡ ಜೀವ ಬೇರೆ, ದೇಹ ಜೀವ ಬೇರೆ. ಮಾಡಿದ್ದೇನು ಬೆಳಿಗ್ಗೆದ್ದು ಎಲ್ಲ ಒಂದೇ, ನಾನೇ ನಾನೇ ನಾನೇ. ತನುವೆ ನಾನೆಂಬುವನು ಅಂದ್ರೆ ನಾವೆಲ್ಲಿದ್ದೀವಿ ನೋಡ್ಕೊಳ್ಳಿ. ಅಂದ್ರೆ ನಮ್ಮಲ್ಲಿ ಈ ಶರೀರ ನೋಡಿದಾಗ ಇದು ನಾನಲ್ಲ 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 ಅಂಬುದು ಎಷ್ಟು ರಕ್ತದಲ್ಲಿ ಹೋಗಿರಬೇಕು ಅಂದ್ರೆ ಕನಸಿನಲ್ಲಿ ಹೆಚ್ಚು ಎಬ್ಬಿಸಿದ್ರೆ ನಿದ್ದೆ ಮಾಡುವವರನ್ನ ನೀನು ಅಂದ್ರೆ ಏ ಇದು ನಾನಲ್ಲ ಅಂತ ಬರಬೇಕು, ಅಷ್ಟು ಕಟ್ಟೆಚ್ಚರ ಬಂದಿರಬೇಕು. ಹಾಗೆ ಬಂದಿದ್ರೆ ಮಿನಿಮಮ್ ಸಾಧನೆ ಶುರುವಾಯಿತು ಅಂತ ಹೇಳ್ತಾರೆ. ನಾನು ಯಾಕೆ ಹೇಳಿದೆ, ನಾವು ಯಾವ ಹಂತದಲ್ಲಿದ್ದೀವಿ ಅಂದ್ರೆ ನಮ್ಮ ಪರಿಶೀಲನೆಗಾಗಲಿ, ಸಾಧನೆ ಇನ್ನ ಶುರುವೇ ಆಗ್ಲಿಲ್ಲ. ಅಲ್ಲ ಇದೇನ್ ಹೀಗೆ ಹೇಳ್ತೀರಾ, ನಾವೆಲ್ಲ ಇಷ್ಟು ಜಪಗಳು ಮಾಡ್ತೀವಿ ಎಲ್ಲ ಮಾಡ್ತೀವಿ ಇವೆಲ್ಲ ಫಲ ಇಲ್ವಾ? ಇದೆ ಇಲ್ಲ. ಯಾಕೆ ಅಂದ್ರೆ ಇದೆ ಒಳ್ಳೆ ಫಲ ಕೊಡಬೇಕಾ? ನಾನು ಬೇರೆ ದೇಹ ಬೇರೆ ಎಂಬ ಎಚ್ಚರದಿಂದ ಮಾಡಿದ ಕರ್ಮಗಳಿಗೇನೆ ಫಲ, ಇಲ್ಲದಿದ್ರೆ ಅದು ಸರಿಯಾದ ಫಲ ಕೊಡಲ್ಲ ಅಂತ. ನಾನು ಇದು ಯಾವಾಗ ತುಂಬಾ ಸಲ ಹೇಳಿದ್ದೆ, ಇದು ಯಾವಾಗ ನನ್ನ ತಲೆಯಲ್ಲಿ ಬರ್ತಾ ಇರುತ್ತೆ ಆ ಬೆಟ್ಟ ಅಂತ. ನಾನು ಕರ್ನೂಲಲ್ಲಿ ಇರುವಾಗ ಒಬ್ಬ ವ್ಯಕ್ತಿ, ರೆಡ್ಡಿ ಜನಾಂಗದ ವ್ಯಕ್ತಿ ಬಂದಿದ್ರು ನನ್ನ ಹತ್ರ. ಬಂದಿದ್ರೆ ಅವರೂ ಹೇಳಿದ್ರು ನಾನು ನಮ್ಮ ಗುರುಗಳ ಹತ್ರ ಹೋಗಿ ಸಾಧನೆ ಮಾಡಿದ್ದೆ. ಅಪ್ಪ ಹೇಳಿದೆ ನಿಮ್ಗೇನ್ ಸಾಧನೆ ಏನ್ ಮಾಡಿಸಿದ್ರು? ಅವ್ರು ಹೇಳಿದ್ರು ನಾನು ನಮ್ಮ ಅಂದ್ರೆ ಈ ಗಡ್ಡದ ಬೈರಾಗಿಗಳು ಇರ್ತಾರಲ್ಲ ಅವ್ರ ಸರಿ ಹೋಗ್ಬಿಟ್ಟರು. ಹೋಗಿದ್ರೆ ನಾನು ನಮ್ಮ ಗುರುಗಳೇ ಇಬ್ಬರು ಕಾಡಲ್ಲಿ ಇನ್ಯಾರು ಇಲ್ಲ ಸಾಧನೆ ಮಾಡಲೇಬೇಕು ಅಂತ ಹೋಗಿದ್ದು. ಅವಾಗ ಅವ್ರು ಕರ್ಕೊಂಡು ಹೋದ್ರು, ಕರ್ಕೊಂಡು ಹೋಗಿ ಗುಹೆಯಲ್ಲಿ ಕೂಡಿಸಿ ಮಂತ್ರ ಜಪ ಮಾಡಿಸ್ತಾ ಇದ್ರು. ನಂತರ ಏನು ಮಂತ್ರ? ಇಷ್ಟೇ ಮಂತ್ರ, ನಾನು ಬೇರೆ ದೇಹ ಬೇರೆ, ನಾನು ಬೇರೆ ದೇಹ ಬೇರೆ, ಇದನ್ನ ಹಗಲು ರಾತ್ರಿ ಜಪ ಮಾಡುವಂತ ಎದುರಿಗೆ ಕೂತು ಮಾಡಿಸ್ತಾ ಇದ್ರಂತೆ ಗುರುಗಳು ಅಂದ್ರೆ. ಆ ಮಾಡೋ ಕಾಲಕ್ಕೆ ನನಗೆ ತೂಕಡಿಕೆ ಬಂದ್ರೆ ಮುಳ್ಳಿಂದ ಚುಚ್ಚುತ್ತಾ ಇದ್ರು. ನಿದ್ದೆ ಬೇಡ, ಮಾಡು ಮಾಡು, ಇದು ಎಷ್ಟು ಮಾಡಬೇಕು ನಾನು ಈ ತರ? ಇದೊಂದು ಮಂತ್ರವ? ಹೌದೋ, ಇದೊಂದು ಮಂತ್ರ, ನಿನ್ನ ರಕ್ತದಲ್ಲಿ ಕಲಿಯಬೇಕಿದು, ರಕ್ತದಲ್ಲಿ ಕಲಿಯಬೇಕು. ನಾನು ಬೇರೆ ದೇಹ ಬೇರೆ ಎಂಬುದು ಬಂದ್ರೆ ಹೊರತು ಮಿಕ್ಕ ಮಂತ್ರ ಸಿದ್ಧಿ ಆಗಲ್ಲ ಅಂತ ನನ್ ಹೇಳಿದ್ರು. ಮಿಕ್ಕ ಮಂತ್ರಗಳು ಸಿದ್ಧಿಯೇ ಆಗಲ್ಲ, ಈ ಮಂತ್ರ ಸಿದ್ಧಿ ಆಗಬೇಕು ಅಂತ ನಾನು ಹೆದರಿಗಿಟ್ಟುಕೊಂಡು ಮಾಡಿಸಿದ್ರು ನನಗೆ. ಇದು ಸೂತ್ರ, ನಾನು ವ್ಯಾಸಪೀಠದ ಮುಂದೆ ಕುದು ಹೇಳ್ತಾ ಇದ್ದೀನಿ. ಅವರು ರೋಮಾಂಚನ ನನಗೆ ಆಚಾರ್ಯ ಎಂಥ ಭಾಗ್ಯ ಕೊಟ್ಟಿದ್ದಾರೆ. ಅವರು ಮಾಡುತ್ತಾ ಇದ್ದಾರೆ, ನಾವು ಮಾಡುತ್ತಾ ಇಲ್ಲ. ಯಾರಾದರೂ ನಮಗೆ ಒಬ್ಬರಾದರೂ ಕೂಡ ನಮಗೆ ಹುಟ್ಟಿದಾಗ್ಲಿಂದ ನೋಡು ಇದು ಬಹಳ ಇಂಪಾರ್ಟೆಂಟ್ ಅಪ್ಪ. ಏನು ನಾನು ಬೇರೆ ದೇಹ ಬೇರೆ ಎಂಬುದು ಎಚ್ಚರ ಬರಬೇಕು, ಸದಾ ನೀನು ಚಿಂತನೆ ಮಾಡಲೇಬೇಕು ಅಂತ ಹಿಡಿದು ಯಾರಾದ್ರೂ ನಮಗೆ ಹೇಳಿದ್ರ ಕೂಡಿಸಿದ್ರ? ಇಲ್ಲ, ನಾವು ಹೋಗಿಲ್ಲ, ಅವರು ಬರಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಅಂಥ ಗುರುಗಳು ಬೇಕು. ಅದ್ರ ಅವಾಗೇನಾಗುತ್ತೆ ಅಂದ್ರೆ ನಾನೇ ಶರೀರ ಅಂಬೋದು ಹೋಗ್ತಾ 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 ಬರುತ್ತೆ. ಅದು ಹೋದದ್ದು ಎದುರಿ ಕೂತ ವ್ಯಕ್ತಿ ಗೊತ್ತಾಗುತ್ತೆ. ನಿನ್ನಲ್ಲಿ ಶರೀರದ ಮೇಲೆ ಅಭಿಮಾನ ಇಷ್ಟು ಹೋಗಿತ್ತು ಪರ್ಸೆಂಟೇಜ್ ಅಂತ ಅವ್ರು ಸರ್ಟಿಫಿಕೇಟ್ ಕೊಟ್ಟು ಪೂರ್ತಿ ಹೋದ ಮೇಲೆ ಮಂತ್ರೋಪದೇಶ ಕೊಡ್ತಾರಂತೆ. ಇದೆಲ್ಲ ಅಂತ ಸಾಧನೆ ಇದು. ಆ ಸಾಧನಾ ಮಾರ್ಗ ಹೀಗಿರುತ್ತೆ ಎಂಬುದು ಪರಿಚಯವೇ ನಮಗಿಲ್ಲ. ಆಚಾರ ಅದು ಹೇಳಿದ್ದು ನಮಗೆ, ಅಯ್ಯ ಐದು ಮಂತ್ರಗಳು ಕೊಡತಾ ಇದ್ದೇನೆ, ಪಂಚಭೇದಗಳೇ ಮಂತ್ರಗಳು, ಇದು ನಿಮ್ಮ ರಕ್ತದಲ್ಲಿ ಕಲಿಯಬೇಕು, ಆ ಕಲಿತರೆ ಹೊರತು ಮಂತ್ರಗಳ ಸಿದ್ಧಿ ಆಗಲ್ಲ ಅಂತ ಹೇಳಿದ್ರು. ದಾಸರ ಹೇಳುತ್ತಾರೆ, ತನುವೆ ನಾನೆಂಬುವನು, ಈ ಶರೀರ ನೋಡಿ ಇದು ನಾನೇ ಅಂತ ಹೇಳೋನು, ಸತಿಸೂತ ಮನಧನಾದಿಗಳೆನ್ನದೆಂಬುವ, ಹೆಂಡತಿ ಮಕ್ಕಳು ಮನೆ ಧನ ಎಲ್ಲ ನಂದು ನಂದು ಅಂತ ಯಾರ ತಲೆಯಲ್ಲಿರುತ್ತೋ ಮತ್ತೇನಿರ್ಬೇಕು, ನಿಂದು ನಿಂದು ಅಂತ ಇರಬೇಕು ದೇವರಲ್ಲಿ, ಸ್ವಾಮಿ ಇದು ನಿನ್ನದಯ್ಯ ನಿನ್ನದಯ್ಯ. ಹೌದು, ಪ್ರವಚನದಲ್ಲಿ ಬರ್ತಾ ಇದೆ ಎಲ್ಲ ದೇವರದ್ದೇ ಅಂತ, ಆಮೇಲೆ ಬರ್ತಾ ಇಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. ಏನ್ ಮಾಡ್ಬೇಕು, ಎಲ್ಲರೂ ನನ್ನ ಸೇರಿಕೊಂಡು ಎಲ್ಲರೂ ಅಷ್ಟೇ, ನಾನು ಇಲ್ಲಿ ಕೂತೀನಿ ಅಂತ ಸಪರೇಟ್ ತಿಳ್ಕೋಬೇಡಿ, ನಿಮ್ಮೊಳಗೂ ನಾನು ಒಬ್ಬನೆ, ಎಲ್ಲದರಲ್ಲೂ ನಾನು ಹೊಸ್ತಿರ್ತೇನೆ. ಏನು ಎಲ್ಲಾ ಮೋಹವೂ ನನಗೆ ಕೂತಿದೆ, ಆದ್ರಿಂದ ಆಚಾರ್ಯನ ಗೊತ್ತಾಗ್ಬಿಟ್ಟಿದೆ ಅಪ್ರೋಕ್ಷ ಕತ್ತರಾಗಿದ್ದಾರೆ ಅನ್ಕೋಬೇಡಿ. ಎಲ್ಲರೂ ಹೀಗೆ ಇದ್ದೀವಿ ಅಂತ ಡಿಸ್ಕಷನ್ ಮಾಡ್ತಾ ಇದ್ವಿ, ಎಲ್ಲಾ ಸೇರಿ ಚರ್ಚೆ ಮಾಡ್ತಾ ಇದ್ವಿ ಅಷ್ಟೇ. ಹಾಗಾದ್ರೆ ಇಲ್ಲಿ ಸತಿಸೂತ ಮನೆಧನಾದಿಗಳು ಎನ್ನದು ಅಂತ ಬರ್ತಾನೆ ಇದೆ ಪ್ರಾಕ್ಟಿಕಲ್, ಎಷ್ಟು ಪ್ರವಚನ ಕೇಳಿದ್ರು ಬರ್ತಾ ಇದೆ, ಹೋಗ್ತಾ ಇಲ್ಲ. ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಸತತ ನೆನೆಯಬೇಕು. ಆ ಹೆಂಡತಿ ಮಕ್ಕಳು ಏನೇನು ಕಾಣಿಸುತ್ತಲ್ಲ, ಆ ಕಾಣಿಸಿದಾಗೆಲ್ಲ ಇದು ನಂದಲ್ಲ ಸ್ವಾಮಿ, ನಿಂದೋ 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 ಅಂತ ಎಷ್ಟರವರೆಗೆ ನೆನೆಯಬೇಕು? ದಿನಕ್ಕೆ ಎಷ್ಟೊತ್ತು ನೆನೆಯಬೇಕು? ಉಸಿರಾಡುವಷ್ಟು ಹೊತ್ತು ನೆನೆಯಬೇಕು, ಇದ್ದಷ್ಟು ಕಾಲ ನೆನೆಯಬೇಕು. ಆಗ ನೆನೀತಾ ಇದ್ರೆ ಸ್ವಲ್ಪ ಕಾಲಕ್ಕೇನೆ ತತ್ವಾಭಿಮಾನಿಗಳ ಅನುಗ್ರಹ ಮಾಡಿ ನಮ್ ಸುತ್ತಿದ್ದವರೆಲ್ಲ ಸ್ವಾಮಿ ಅಧೀನ ಸ್ವಾಮಿ ಅಧೀನ ಅನ್ನ ಎಚ್ಚರ ತಾವಾಗಿ ಕೊಡ್ತಾ 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 ಬರ್ತಾರೆ. ಆ ಸ್ಥಿತಿ ಬರಬೇಕು ನಮಗೆ ಅಂತ ಹೇಳ್ತಾ ಇದ್ದಾರೆ. ಹಾ, ಇನ್ನ ಜುನದಿ ಮೊದಲ ದುದಕ ಗಣೇಶ ತೀರ್ಥವೆಂಬುವನು, ಗಂಗಾ ಅಂದ್ರೆ ಅಲ್ಲಿ ಹರಿಯೋ ನೀರೇ ಅದು ನೋಡೇ ಗಂಗಾ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆ ನೀರಲ್ಲಿ ಇರತಕ್ಕಂತ ದೇವತೆಗಳು ಅಲ್ಲಿರೋ ಭಗವತ್ ರೂಪ ತೀರ್ಥ ಅದು ನಮ್ಮನ್ನ ಪವಿತ್ರ ಮಾಡುತ್ತೆ. ಬರೀ ಜಡವಾದ ನೀರು ನಮ್ಮನ್ನ ಪವಿತ್ರ ಮಾಡುತ್ತೆ. ಈ ಮನೆಯಲ್ಲಿ ಬಕೆಟಲ್ಲಿ ನೀರು ಕೂತಿರುತ್ತೆ ಅದು ನೀರೇ, ಆ ನೀರು ಈ ನೀರು ಬೇರೆನಾ ಒಂದೇನಾ ಅಂದ್ರೆ ಎಲ್ಲ ಒಂದೇ ಜಡವಾದ ನೀರೇ. ಜಡವಾದ ನೀರು ನಮ್ಮನ್ನು ಪವಿತ್ರ ಮಾಡಲ್ಲ, ನೀರಿನಲ್ಲಿರೋ ಭಗವದ್ ರೂಪ ದೇವತೆಗಳು ನಮ್ಮನ್ನು ಪವಿತ್ರ ಮಾಡುತ್ತಾರೆ. ಅನರ ಲೋಹ ಆಗಿ ಪ್ರತೀಕಾರ್ಚನವೇ ದೇವರ ಪೂಜೆ. ದೇವರ ಪೂಜೆ ಅಂದ್ರೆ ಅಗ್ನಿ, ಆಮೇಲೆ ವಿಶೇಷ ಪ್ರತಿಮೆಗಳು, ಅದರಲ್ಲಿ ಪೂಜಾ ಮಾಡುವುದೇ ದೇವರ ಪೂಜಾ. ಮತ್ತಿನ್ನೇನು ಅಂದ್ರೆ ಬ್ರಾಹ್ಮಣರು ಜ್ಞಾನಿಗಳು ಬಂದರೆ ಅವರೊಳಗೆ ಭಗವಂತ ಇರ್ತಾನೆ, ಅಲ್ಲಿ ಪೂಜಾ ಮಾಡುವುದೇ ಪೂಜಾ ಅಂತ ಎಚ್ಚರ ಇಲ್ಲದೆ ಸುಜನರೇ ಮನುಜರಹುರೆಂಬುವನು ಜ್ಞಾನಿಗಳು ಬಂದ್ರೆ ಏ ಸಾಧಾರಣ ಯಾಕಚ್ಚಿತ್ತು ಅಂತ ಹೋಗ್ತಾ ಇರ್ತಾರಲ್ಲ ಅಂಥವರು ಗೋಖರ ನೆನಪ ಬುಧರಿಂದ. ಗೋಖರ ಭೂಮಿಯ ಮೇಲೆ ಕತ್ತೆ, ನಾನು ಹೇಳಿಲ್ಲ, ನಮ್ಮನ್ನ ದಾಸರಾಯರ ಕರೆದ ಮಾತದು ಕತ್ತೆ ಅಂತ. ಭೂಮಿಯ ಮೇಲೆ ಕತ್ತೆ ಎಂದ್ರು ಅಂದ್ರೆ ಇಲ್ಲಿ ಹೇಳ್ತಾರೆ ಕತ್ತೆ ಕೂಡ ಅಲ್ಲ ಅಂದ್ರು. ಕತ್ತೆ ಸರಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ವಾಸಿ, ಅದು ಕತ್ತೆ ಅಲ್ಲ. ಗೋಖರ ಅಂದ್ರೆ ಅದು ಕತ್ತೆಯಲ್ಲಿ ಲೀಸ್ಟ್ ಬ್ರ್ಯಾಂಡ್ ಅಂತ ಅದನ್ನು ಹೊರಿತಾರೆ, ಅದನ್ನ ಕತ್ತೆ ಕಿರ್ಬಾ ಅಂತ ಕರೀತಾರೆ. ಕತ್ತೆ ಕಿರ್ಬಾ ಅಂತ ಹೇಳಿದ್ರೆ ಅದು ಲೀಸ್ಟ್ ಬ್ರ್ಯಾಂಡ್ ಕತ್ತೆ, ಒಳ್ಳೆ ಉತ್ತಮ ಜಾತಿ ಕತ್ತೆ ಅಲ್ಲ, ಅದರಲ್ಲಿ ಕನಿಷ್ಠ ಕತ್ತೆ ಅಂತವನ ಅಂತ ಕರೀತಾರಂತೆ. ಕತ್ತೆ ಕಿರ್ಬಾ ಅಂತ ಕೊಡ್ತಾ ಇದ್ದಾರೆ ವಿಶೇಷವಾಗಿ. ಅದು ಗೋಖರ ನೆನಪ ಬುಧರಿಂದ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮಲ್ಲಿ ಇವೆಲ್ಲ ಕೂತಿದೆ, ಇವೆಲ್ಲ ಹೋಗಬೇಕಾದರೆ ಭಗವಂತನ ಶರಣಾಗತರಾಗುವುದೊಂದೇ ಮಾರ್ಗ ಗುರುಗಳ ಮೂಲಕ ಎಂಬಲ್ಲಿ ಶ್ರೀಕೃಷ್ಣ. ಇದನ್ನೇ ಭಾಗವತದಲ್ಲಿ ಹೇಳ್ತಾರೆ, ಯಸ್ಯ ಆತ್ಮಬುದ್ಧಿ ಪುಣತೆ ತ್ರಿಧಾತುಕೆ ಅಂತ ಭಾಗವತದಲ್ಲಿ ಹೇಳ್ತಾರೆ. ಯಾರಿಗೆ ಮೂರು ಧಾತುಗಳಿಂದ ತಯಾರಾದ ಈ ಶರೀರದ ಮೇಲೆ ನಾನೇ ಎಂಬ ಬುದ್ಧಿ ಇರುತ್ತೋ ಅವನೇ ಗೋಖರ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅದನ್ನೇ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ದಾಸರು.